ஸ்வேன சதா நிரஸ்த குஹகம் சத்யம் பரம் தீமஹி சிருஷ்டி ஸ்தித்யப்ய ஏஹா நீதிர்ஷி தமோ பந்த மோட்சாஸ்ய யஸ்மாத் அஸ்ய ஸ்ரீ பிரம்ம ருத்ர பிரபுதி சுர நர த்வீஷ சத்ருவாத்மகஸ்ய விஷ்ணுர்வ்யஸ்தா ஸமஸ்தாஹ சகல குண நிதிஹி சர்வ தோஷ வ்யபேதஹ பூர்ணானந்தோ அவ்யயோ யோ குருரபி பரமஹ சிந்தயேதம் மகாந்தம். ಇದೊಂದು ಪ್ರಶ್ನೆ ಹಾಕ್ಕೊಂಡ್ರು. ಇವರೆಲ್ಲ ಗೋಪಿಕಾಸ್ತ್ರೀಯರು ಏನು ಮಾಡಿದರು, ಗಂಡ ಹೆಂಡ ಗಂಡ ಮಕ್ಕಳು ಅಣ್ಣ ತಮ್ಮಂದಿರು ಎಲ್ಲರನ್ನ ಬಿಟ್ಬಿಟ್ಟು ಏನು ಮಾಡಿದರು, ಕೃಷ್ಣನ ಹತ್ರ ಬಂದುಬಿಟ್ರು, ಮುಂದೆ ಸದ್ಗತಿಗೆ ಹೋಗಿಬಿಟ್ರು ಅಂತ ಹೇಳಿದರು. ಹಾಗೆ ಹೇಳ್ತಾ ಅದು ಹೇಗೆ ಸಾಧ್ಯ? ಜ್ಞಾನ ಇಲ್ಲದೆ ಹೇಗೆ ಸದ್ಗತಿಗೆ ಹೋದರು ಅಂದರೆ, ಹಿಂದೆ ಹೇಳಿದ್ದೇವಲ್ಲ ಆಗಲೇನೆ, ಎಲ್ಲಿ ಸದ್ಗತಿಗೆ ಹೋದರು ಮೋಕ್ಷಕ್ಕೆ ಹೋದರು ಅಂತ ಹೇಳ್ತಾರಲ್ಲ, ಏನಿದೆ ಅಂತ ಅರ್ಥ? ಜ್ಞಾನ ಇರಲೇಬೇಕು ಅಂತ ಅರ್ಥ. ಮತ್ತೆ ಕಾಮದಿಂದ ಹೋದ್ರಲ್ಲ ಅಂತ ಕೇಳಿದರೆ, ಕಾಮ ನಿಮಿತ್ತವಾಯ್ತೆ ಹೊರತು ಕಾಮ ಎಂಡ್ ಅಲ್ಲ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಫಲಶ್ರುತಿಗೋಸ್ಕರ ವಿಠು ಸಹಸ್ರಮ ಶುರು ಮಾಡಿದೆ ಓದಲಿಕ್ಕೆ, ಆಮೇಲೆ ಫಲಶ್ರುತಿ ಬಿಟ್ಟೇ ಬಿಟ್ಟು ವಿಠು ಸಹ ಎಂಜಾಯ್ ಮಾಡ್ತಾ ಕೂತ್ಕೊಂಡ್ಬಿಟ್ಟ. ಸ್ಟಾರ್ಟ್ ಆಗ್ಲಿಕ್ಕೆ ಏನು ಬೇಕಾಯ್ತು? ಸ್ಟಾರ್ಟ್ ಆಗ್ಲಿಕ್ಕೆ ಫಲ ಬೇಕಾಯ್ತು. ಆಮೇಲೆ ಫಲ ಬೇಕಾಗಲಿಲ್ಲ ಅವನಿಗೆ, ಏನಾಯ್ತು? ಅದರಲ್ಲೇ ಎಂಜಾಯ್ ಮಾಡಿ ಶುರು ಮಾಡಿಬಿಟ್ಟ. ಸೊ ಅದಕ್ಕೆ ರೋಚನಾರ್ಥಂ ಫಲಶ್ರುತಿ. ಫಲಶ್ರುತಿ ಯಾತಕ್ಕೆ ಹೇಳ್ತಾರೆ ಅಂದರೆ, ಆಸಕ್ತಿ ಹುಟ್ಟಲಿ ಅಂತ ಹೇಳ್ತಾರೆ. ಎಷ್ಟೋ ಜನ ಇರ್ತಾರೆ ಪ್ರೈಜ್ ಕೊಡ್ತಾರೆ ಅಂತ ಕಲ್ತು ಬಿಡ್ತಾರೆ, ಆದ್ರೆ ಪ್ರೈಜ್ ಎಲ್ಲ ಹೋಗ್ಬಿಡುತ್ತೆ ಕೊಟ್ಟಿರ್ತೇವೆ, ಅದು ಓಡ್ರ ಓದ್ಬಿಡ್ತಾರೆ. ಆಮೇಲೆ ಹರಿತ ಒಂದು ಸಂಧಿ ಓದಿದ್ರೆ ಪ್ರೈಜ್ ಕೊಡ್ತೀನಿ ಅಂತ ಹೇಳಿದ್ರು, ತಿಳ್ಕೊ ಒಂದು ಸಂಧಿ ಓದಿದ್ರು ಪ್ರೈಜ್ ತಗೊಂಡು ಅವ್ ಇಡೀ ಹರಿತಾರು ಓದಾಕ್ಬಿಟ್ಟ. ಆಮೇಲೆ ಅದು ಸ್ವಾರಸ್ಯ ಗೊತ್ತಾಯ್ತು ಅವನು. ಸೊ ಪ್ರಯೋಜನ ಆಸೆ ಇಲ್ಲ. ಈಗ ಅವನಿಗೇನು ಬಂತು? ಅದರಲ್ಲಿ ಆಸಕ್ತಿ ಬಂತು. ಅದಕ್ಕೋಸ್ಕರನೇ ಗೋಪಿಕಾಸ್ತ್ರೀಯರು ಮೊದಲು ಏನು ಬಂತು? ಕಾಮ ಬಂತು. ಆಮೇಲೆ ಕೃಷ್ಣನಾಥ ಸ್ವಾಮಿ ಏನಾಯ್ತು? ಅದೆಲ್ಲ ಕೂಡ ಪರಬ್ರಹ್ಮ ಅಂತ ಜ್ಞಾನದಿಂದ ಸದ್ಗತಿಗೆ ಹೋದರು. ಮತ್ತು ಮೂಲ ಕಾರಣ ಅಪ್ಸರ್ಯರವರಲ್ಲ. ಅಪ್ಸರ್ಯರೆಲ್ಲ ಯಾರವರು? ಸ್ವತಃ ಜ್ಞಾನಿಗಳು. ಇಲ್ಲಿ ಜ್ಞಾನ ವೃದ್ಧಿ ಮಾಡಿಕೊಂಡು ಭಕ್ತಿ ವೃದ್ಧಿ ಮಾಡಿಕೊಂಡು ಸದ್ಗತಿಗೆ ಹೋದರು. ಆದ್ದರಿಂದ ಬರೀ ಕಾಮದಿಂದ ಸದ್ಗತಿಗೆ ಹೋಗಿಲ್ಲ. ಇಷ್ಟು ಭಾಗವತನೇ ಹೇಳಿದರೂ ಕೂಡ ಅನೇಕರು ಏನು ಮಾಡ್ತಾರೆ? ಕಾಮದಿಂದ ಭಕ್ತಿ, ದ್ವೇಷದಿಂದ ಭಕ್ತಿ ಅಂತ ತಿಳ್ಕೊಂಡು ಮಾಡೋರು ಇದ್ದೇ ಇರ್ತಾರೆ. ಆಚಾರ ಒಬ್ಬರೇ ಭಕ್ತಿಯಿಂದ ಮುಕ್ತಿ ಅಂತ ಹೇಳಿದವರು. ಭಕ್ತಿಗೆ ಇವೆಲ್ಲ ಸಾಧನ ಆಗ್ಬೋದು ಅಷ್ಟೇ. ಭಕ್ತಿಗೆ ಇವೆಲ್ಲ ಸಾಧನ ಆಗ್ಬೋದು. ಅವ್ರ ರಿಸಲ್ಟ್ ಎಲ್ಲೇ ಆಗ್ಬೇಕು? ಯಾವಾಗಲೂ ಭಕ್ತಿಯಲ್ಲೇ ಆಗ್ಬೇಕು. ಹೇಳಿದ್ರೆ ಇಲ್ಲಿ ಯಃ ಕಾರ್ಯಂ ಕಾರ್ಯ ಭವತಾ ಭಗವತ್ಯಜೇ ಯೋಗೇಶ್ವರೇಶ್ವರೇ ಕೃಷ್ಣೇ ಪತ ಏತತ್ ವಿಮುಚ್ಯತೆ ತಾ ದೃಷ್ಟ್ವಾ ಅಂತಿಕಾಮಾಯಾತ ಭಗವಾನ್ ವ್ರಜ ಯೋಷಿತಃ ಅವದತ್ವತತಾಂ ಶ್ರೇಷ್ಠೋ ವಾಚಸ್ಪಾಶೈಹಿ ವಿಮೋಹಯನ್. ಅವರಿಗೆ ಪರಮಾತ್ಮ ವಿಶೇಷ ಮೋಹನವನ್ನು ಮಾಡ್ತಿದ್ದಾರೆ. ಮೋಹ ಅಂದರೆ ಪರೀಕ್ಷೆಯ ಮೋಹ ಮಾಡ್ತಾ ಇದ್ದ. ಹೀಗೆಲ್ಲ ಬಂದಿದ್ದೀರಲ್ಲ, ತ್ಯಾಗ ಮಾಡಿಬಿಟ್ಟು ಸರಿನಾ ಅಂತ ಕೃಷ್ಣ ಕೇಳ್ತಾನೆ. ಈಗ ನಾವು ಪ್ರಶ್ನೆ ಮಾಡ್ಬೋದಲ್ಲ, ಕೃಷ್ಣನೇ ಪ್ರಶ್ನೆ ಮಾಡ್ತಾನೆ. ನಮಗೇನಿಸುತ್ತೆ? ಹೋಗ್ಲಿ, ಗಂಡ ಮಕ್ಕಳನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ತಪ್ಪಲ್ವಾ ಅಂತ ಕೇಳಿದ್ರೆ ಆ ಕೃಷ್ಣ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾರವ್ರು. ಆಮೇಲೆ ಶ್ರೀ ಭಗವಾನ್ ಉವಾಚ, ಸ್ವಾಗತಂ ವೋ ಮಹಾಭಾಗಾಃ ಪ್ರಿಯಂ ಕಿಂ ಕರವಾಣಿ ವಹ ವ್ರಜಸ್ಯ ಅನಾಮಯಂ ಕಚ್ಚಿತ್ ಭೂತಾಗಮನ ಕಾರಣಂ. ಈ ಆಗಮನ ಕಾರಣಂ ಭೂತ, ಯಾತಕ್ಕೆ ಬಂದಿದ್ದೀರಿ ಹೇಳಿ? ಎಲ್ಲ ಕ್ಷೇಮವಾಗಿದ್ದೀರಾ? ವ್ರಜ ಕ್ಷೇಮವಾ? ಏನು ವಿಷಯ? ಏನಾಗ್ಬೇಕು ನನ್ನಿಂದ ಅಂತ ಏನು ಗೊತ್ತಿಲ್ಲ ಕೇಳ್ತಾನೆ ಕೃಷ್ಣ. ಉತ್ತರ, ವ್ರಜನೀ ಏಷಾ ಯೋ ಘೋರ ರೂಪ ಘೋರ ಸತ್ವ ನಿಷೇವಿತ ಪ್ರತಿಯಾತ ವ್ರಜಂ ನೇಹ ಸ್ಥೇಯಂ ಸ್ತ್ರೀಭಿ ಸುಮಧ್ಯಮಾಹ. ಇವೆಲ್ಲ ಹೆಂಗಸರು, ಇದು ರಾತ್ರಿ ಭಯಾನಕವಾದದ್ದು, ಭಯಂಕರ ಪ್ರಾಣಿ ಓಡಾಡ್ತಕ್ಕಂಥದ್ದು, ಅದಕ್ಕೆ ಇರಬೇಡಿ ಇಲ್ಲಿ, ಬೇಗ ಹೋಗಿ ಅಂತ ಹೇಳ್ತಾರೆ ಕೃಷ್ಣ. ಜೊತೆಗೆ ಮಾತರಹ ಪಿತರಹ ಪುತ್ರಹ ಭ್ರಾತರಹ ಪತಯಶ್ಚವಹ ವಿಚಿನ್ವಂತೋ ಹ್ಯಪಶ್ಯಂತೋ ಮಾ ಕೃಧ್ವಂ ಬಂಧು ಸಾಧ್ವಸಂ. ತನ್ನ ತಾಯಿಯಂದಿರು, ತಂದೆಗಳು, ಪುತ್ರ ಮಕ್ಕಳು, ಅಣ್ಣತಮ್ಮಂದಿರು, ಗಂಡಂದಿರು ನಿಮ್ಮನ್ನ ಹುಡುಕ್ತಾ ಹುಡುಕ್ತಾ ಪಾಪ ಭಾರಿ ಗಾಬರಿ ಆಗಿರ್ತಾರೆ, ಹಾಗೆಲ್ಲ ಗಾಬರಿ ಪಡಿಸಬಾರದು. ಹೋಗಿ ಇನ್ನೊಂದು ಕಾರಣ ಕೊಡ್ತಾನೆ. ದುಷ್ಟಂ ವನಂ ಕುಸುಮಿತಂ ರಾಕೇಶ ಕರಸಂಜಿತಂ ಯಮುನಾನಿಲ ನೀರೈ ನೀರೈಜತ್ ತರು ಪಲ್ಲವ ಶೋಭಿತಂ. ಒಳ್ಳೆ ಜಾಗ ನೋಡಿದ್ದೀರಿ ಈಗಾಗಲೇ, ಏನು ಒಳ್ಳೆ ಹೂ ಬಿಟ್ಟಿದೆ, ಒಳ್ಳೆ ಹುಣ್ಣಿಮೆ ದಿವಸ ಬೆಳದಿಂಗಳಿದೆ, ಯಮುನಾ ತೀರದಲ್ಲಿರ್ತಕ್ಕಂಥ ಬೀಸ್ ಬರತಕ್ಕಂಥ ಗಾಳಿಯಿಂದಾಗಿ ಇಲ್ಲಿರ್ತಕ್ಕಂಥ ತರುಗಳು ಅಲ್ಲಾಡ್ತಾ ಇವೆ, ಪಲ್ಲವಗಳು ಅಲ್ಲಾಡ್ತಾ ಇವೆ, ನೋಡಿ ಆಯ್ತಲ್ಲ ಹೋಗಿ ಅಂತ ಹೇಳ್ತಾರೆ. ತದ್ಯಾತ ಮಾಚಿರಂ ಗೋಷ್ಠಂ ಶುಶ್ರೂಷಧ್ವಂ ಪತೀನ್ ಸತೀಹಿ ಕ್ರಂದಂತಿ ವತ್ಸಾ ಬಾಲಾಶ್ಚ ತಾನ್ ಪಾಯ ಯತ ದೃಹ್ಯತ. ತದ್ಯಾತ ಮಾಚಿರಂ ಗೋಷ್ಠಂ ಶುಶ್ರೂಷಧ್ವಂ ಪತೀನ್ ಸತೀಹಿ ಕ್ರಂದಂತಿ ವತ್ಸಾಹ ಬಾಲಾಶ್ಚ ತಾನ್ ಪಾಯಯತ ದುಹ್ಯತ. ತದ್ಯಾತ ಆದಷ್ಟು ಬೇಗ ಹೋಗಿ, ಮಾಚಿರಂ ತಡ ಮಾಡಬೇಡಿ, ಗೋಷ್ಠಂ ಎಲ್ಲಿಗೆ ಗೋಷ್ಠಕ್ಕೆ ಹೋಗಿ, ಶುಶ್ರೂಷಧ್ವಂ ಪತೀನ್ ಸತೀಹಿ ಇವೆಲ್ಲ ಪತಿವ್ರತೆಯರು, ನಿಮ್ಮ ಗಂಡಂದಿನ ಸೇವೆ ಮಾಡಿ. ಕ್ರಂದಂತಿ ವತ್ಸಾಹ ಬಾಲಾಶ್ಚ, ಚಿಕ್ಕ ಮಕ್ಕಳು ಅಳ್ತಾ ಇರ್ತಾರೆ, ಚಿಕ್ಕ ಕರುಗಳು ಅಳ್ತಾರೆ. ವತ್ಸಗಳು ಅಂದರೆ ಯಾರು? ಕರುಗಳು. ಬಾಲರು ಅಂದರೆ ನಿಮ್ಮ ಮಕ್ಕಳು, ಅಳ್ತಾ ಇರ್ತಾರೆ, ಹಸಿವಾಗಿರುತ್ತೆ ಪಾಪ. ತಾನು ಪಾಯಯತ ದುಹ್ಯತ, ಆ ಮಕ್ಕಳಿಗೆ ಹಾಲು ಕುಡಿಸಿ ಹಸುವಿನ ಹಾಲನ್ನು ಕರೆದು ಕರೀಲಿಕ್ಕೆ ಹೊತ್ತಷ್ಟೇನಾಗುತ್ತೆ? ಕರು ಫಸ್ಟ್ ಕುಡಿಯುತ್ತೆ. ಇವತ್ತಿನ ಕಾಲಕ್ಕೆ ಅರ್ಥ ಆಗೋದಿಲ್ಲ ಅದು. ಹಿಂದಿನ ಕಾಲಕ್ಕೆ ಏನಿತ್ತು ಫಸ್ಟು ಕರು ರಿಸರ್ವ್ ಅದು. ಫಸ್ಟು ಕೆಲವು ದಿವಸಗಳು ಕರ್ಕೊತಾನೆ ಪೂರ್ತಿ ಕರು ಬಿಟ್ಬಿಡ್ತಾರೆ. ನಿಧಾನ ಕರು ಬೆಳೀತಾ ಹೋದಂತ ಏನು ಮಾಡ್ತಾರೆ, ಒಂದೊಂದು ಭಾಗ ಬಿಡ್ತಾ ಬರ್ತಾರೆ. ಆಮೇಲೆ ಎರಡು ಭಾಗ ಒಂದು ಭಾಗ ಮಾಡಿ ಆಮೇಲೆ ಕೊನೆಯ ಘಟ್ಟದಲ್ಲಿ ಸ್ವಲ್ಪ ಅರು ಬಿಡ್ತಾರೆ. ಅದು ಎರಡು ಸತ್ ಬಿಡಬೇಕು, ಸ್ಟಾರ್ಟಿಂಗ್ ಒಮ್ಮೆ ಕೊನೆಗೊಮ್ಮೆ. ಅದು ಸರಿಯಾದ ಹಾಲು, ಶುದ್ಧವಾದ ಹಾಲು. ಕರುವಿಂದ ಲಯನ್ ಮಗು ಕರುವಿಗೆ ಕೊಡುತ್ತೆ, ಜನರಿಗೆ ಕೊಡುತ್ತೆ. ಇವು ಎಲ್ಲ ಜನನ ತೊಗೊಂಡ್ಬಿಟ್ರೆ ಕರುವಿಗಿಲ್ಲದೆ ಮಾಡಿದ್ರೆ ತಪ್ಪಾಗೋದಿಲ್ವಾ? ಅದಕ್ಕಾಗಿ ನೀವು ಹಸು ಕರೀರಿ, ಮಕ್ಕಳಿಗೆ ಕುಡಿಸಿ, ಹೋಗಿ ಕರುಗಳಿಗೂ ಕುಡಿಸಿ, ಮಕ್ಕಳಿಗೂ ಕುಡಿಸಿ. ಅಥವಾ ಬದಭಿ ಸ್ನೇಹಾತ್ ಭವತ್ಯೋ ಯಂತ್ರಿತಾಶ ಯಾಹ ಆಗತ ಹೀ ಉಪಪನ್ನಂ ತತ್ ಪ್ರೀಯಂತೆ ಮಮ ಜಂತವಃ. ಅಥವಾ ಮದಭಿ ಸ್ನೇಹಾತ್ ಭವತ್ಯಃ ಯಂತ್ರಿತಾಶಯಃ ಆಗತಾ ಹಿ ಉಪಪನ್ನಂ ತತ್ ಪ್ರೀಯಂತೆ ಮಮ ಜಂತವಃ. ಅಥವಾ ನೀವು ಇದು ಯಾವುದಕ್ಕೂ ಅಲ್ಲದೆ ನನಗೋಸ್ಕರ ಬಂದಿದ್ರೆ ಅದು ಆಯ್ತಲ್ಲ, ಇನ್ನು ಹೋಗ್ಬೋದು ಅಂತ ಹೇಳ್ತಾ ನೋಡಿ ಆಯ್ತಲ್ಲ ಹೋಗ್ರಿ. ಮದಭಿ ಸ್ನೇಹಾತ್ ನನ್ನ ಮೇಲಿನ ಅಭಿಸ್ನೇಹದಿಂದ. ಆಚಾರ್ಯ ಇಲ್ಲಿ ಅರ್ಥ ಬರೋದಿಲ್ಲ, ಭಗವದ್ಗೀತಾ ಭಾಷೆಯಲ್ಲಿ ಬರುತ್ತೆ. ಅಭಿಸ್ನೇಹ ಅಂತ ಬಂದಾಗ ಸ್ನೇಹೋ ಭಕ್ತಿ ತಥಾ ರಕ್ತಿ ಅಂತೆ, ಸ್ನೇಹ ಅಂದ್ರೆ ಭಕ್ತಿ ಅಂತ ಅರ್ಥ. ಅಭಿಸ್ನೇಹ ಅಂದ್ರೆ ಸಯೇವ ಅತಿಪಕ್ವ ಅಭಿಶ್ವಂಗ ಉಚ್ಚತೆ. ಪಕ್ವ ಭಕ್ತಿನ ಏನಂತ ಕರೀತಾರೆ, ಅಭಿಸ್ನೇಹ ಅಂತ ಕರೀತಾರೆ. ಆಚಾರ್ಯರು ಎಷ್ಟೋ ವಿಷಯ ಇಲ್ಲಿ ಬರೆಯೋದು ಅಲ್ಲಿ ಬರೆದಿರ್ತಾರೆ, ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಓದಿದ್ರೆ ಪೂರ್ತಿ ಭಾಗವತ, ಪೂರ್ತಿ ಭಾಷ್ಯ ಆಗೋದು. ಮದಭಿಸ್ನೇಹಾತ್ ಭವತ್ಯಃ ಯಂತ್ರಿತಾಶಯಃ, ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ನನಗೋಸ್ಕರ ಬಂದಿದ್ರೆ, ಆಗತಾಹ ಬಂದಿರೋದಾಗಿದ್ರೆ, ಉಪಪನ್ನಂ ತತ್ ಭಾರಿ ಒಳ್ಳೆಯದೇನೆ, ಪ್ರಿಯಂತೆ ಮಮ ಜಂತವಹ ಎಲ್ಲ ಪ್ರಾಣಿಗಳು ನನ್ನ ಮೇಲೆ ಭಾಳ ಆಸಕ್ತಿಯಿಂದ ಹೊಂದಿರ್ತಾರೆ, ನೀವು ಹೊಂದಿದ್ದೀರಿ, ತಪ್ಪೇನೂ ಇಲ್ಲ, ಹೊರಡಿ ಇನ್ನು ಹೊರಡಿ ಅಂತ ಹೇಳ್ತಾರೆ. ಮರ್ತುಹು ಶುಶ್ರೂಷಣಂ ಸ್ತ್ರೀಣಾಂ ಪರೋ ಧರ್ಮೋ ಹಿ ಅಮಾಯಯ ತದ್ಬಂಧೂನಾಂಚ ಕಲ್ಯಾಣಂ ಪ್ರಜಾನಾಂಚಾನುಪೋಷಣಂ. ನೋಡಿ ಪತಿವ್ರತ ಧರ್ಮ ಹೇಗೆ ಹೇಳ್ತಾನೆ ಕೃಷ್ಣ, ಉಪದೇಶ ಮಾಡ್ತಾನೆ ಅವರಿಗೆ. ನೀವು ಬಂದಿದ್ದೀರಿ ನನ್ನ ಸೇವೆಗೋಸ್ಕರ ಬಂದಿದ್ದೀರಿ, ಆದರೆ ದೊಡ್ಡದು ಯಾವುದು ಗೊತ್ತಾ ನಿಮಗೆ, ಭರ್ತುಹು ಶುಶ್ರೂಷಣಂ ಸ್ತ್ರೀಣಾಂ, ಗಂಡನ ಸೇವೆ ಮೊದಲು ಮಾಡಬೇಕು. ಪರೋ ಧರ್ಮ, ಧರ್ಮದಲ್ಲೂ ಕೂಡ ಏನಿದೆ, ಸಾಮಾನ್ಯ ಧರ್ಮ ವಿಶೇಷ ಧರ್ಮ ಅಂತಿದೆ. ಇದು ಯಾವ ಧರ್ಮ ಇದು, ವಿದ್ಯಾರ್ಥಿ ಲೈಬ್ರರಿಗೆ ಹೋಗೋದು ಧರ್ಮ, ಕ್ಲಾಸ್ಗೆ ಹೋಗೋದು ಧರ್ಮ, ಗೊತ್ತಾಯ್ತಾ? ಯಾವ ದೊಡ್ಡ ಧರ್ಮ ಅದರಲ್ಲಿ, ಕ್ಲಾಸ್ಗೆ ಹೋಗೋದು ದೊಡ್ಡದೋ ಲೈಬ್ರರಿಗೆ ಹೋಗೋದು ದೊಡ್ಡದೋ? ಕ್ಲಾಸ್ ಯಾಕೆ ಲೈಬ್ರರಿಯಲ್ಲಿ ಓದ್ತಾನೆ, ಅಲ್ಲಿ ಆದರೂ ಪಾಠ ಕೇಳ್ತಾನೆ, ಇನ್ನೂ ಜಾಸ್ತಿ ಬೆನಿಫಿಟ್ ಇದೆ, ಅಲ್ಲಿಗೆ ಹೋಗ್ಬೇಕು. ಇನ್ನು ಪರೀಕ್ಷೆಗೆ ಹೋಗೋದು ಗುಡಿಗೆ ಹೋಗ್ಬಿಟ್ರೆ, ದೇವಸ್ಥಾನಕ್ಕೆ ಹೋಗೋದು ಭಾರಿ ದೊಡ್ಡದಲ್ಲ, ದೊಡ್ಡದು ಮಂತ್ರಾಲಯಕ್ಕೋ ತಿರುಪತಿಗೆ ಹೋಗ್ಬಿಟ್ಟ, ದರ್ಶನಕ್ಕೆ ಟಿಕೆಟ್ ಸಿಕ್ತು ಅಂತೇಳಿ. ಪರೀಕ್ಷೆ ಹಾಕಿದ ದಿವಸ ಯಾವ ದೊಡ್ಡದು, ಈಗ ಪರೀಕ್ಷೆ ದೊಡ್ಡ ಅದು ಮರ್ತುಬಿಟ್ಟ. ಅನೇಕ ಕ್ರಿಕೆಟ್ ಮ್ಯಾಚ್ಗೆ ಹೋಗ್ತಾರೆ, ಮಂತ್ರಾಲಯಕ್ಕೆ ತಿರುಪತಿಗೆ ಬಿಟ್ಟುಬಿಡಿ, ಕ್ರಿಕೆಟ್ ಮ್ಯಾಚ್ಗೆ ಹೋಗಿರ್ತಾನೆ, ಎಷ್ಟು ತಪ್ಪಾಗುತ್ತೆ. ಆ ದೃಷ್ಟಿಯಲ್ಲಿ ಧರ್ಮದಲ್ಲೂ ಕೂಡ ತಾರತಮ್ಯ ಇದೆ. ಬೆಳಿಗ್ಗೆ ತಕ್ಷಣ ನೀವು ಇದು ಮಾಡ್ತಾ ಕೊಡೋದು ಧರ್ಮ ಅಲ್ಲ, ಭಜನೆ ಮಾಡ್ತಾ ಕೊಡೋ ಧರ್ಮ ಅಲ್ಲ. ಬೆಳಿಗ್ಗೆ ತಕ್ಷಣ ಭಜನೆ ಏನು ಮಾಡಬೇಕು, ಬೆಳಿಗ್ಗೆ ತಕ್ಷಣ ಸ್ನಾನ ಜಪ ಪೂಜೆ ಅದೆಲ್ಲ ಮಾಡಬೇಕು. ಭಜನೆಗೆ ಒಂದು ಕಾಲ ಇದೆ, ಯಾವ ಕಾಲದಲ್ಲೂ ಭಜನೆ 24 ತಾಸು ಭಜನೆ ಮಾಡೋಕ್ಕೆ ಶಾಸ್ತ್ರ ಹೇಳಿಲ್ಲ, 24 ತಾಸು ಪೂಜೆ ಕೂಡ ಮಾಡಾಗಿಲ್ಲ. ಪೂಜೆಗೊಂದು ಕಾಲ ಅಂತ ಇದೆ, ಸಂಧ್ಯಾ ಒಂದು ಕಾಲ ಇದೆ. ಅದೇ ರೀತಿಯೇ ಧರ್ಮದಲ್ಲಿ ತಾರತಮ್ಯ ಇರೋದ್ರಿಂದ ದೊಡ್ಡ ಧರ್ಮ ಯಾವುದು ಗೊತ್ತಾ ಹೆಂಗಸರಿಗೆ, ಗಂಡನ ಸೇವೆ ಭಾರಿ ದೊಡ್ಡದು. ಅದು ಅಮಾಯಯ, ಮಾಯಾ ಅಂದರೆ ವಂಚನೆ, ನಿಷ್ಕಪಟವಾದ ಸೇವೆ ಮಾಡಬೇಕೆ ಹೊರತು ಕಾಪಟ್ಟೆ ಸೇವೆ ಮಾಡಬೇಕು, ಕಾಪಟ್ಟೆ ಇರಬಾರ್ದು. ಆ ಮಾತನ್ನು ಯಾತಕ್ಕೆ ಹೇಳಿದ್ರು ಗೊತ್ತೇನು, ಒಂದು ಪ್ರಸಂಗ ಇದೆ. ಆ ಕಶ್ಯಪರ ಸೇವೆ ಮಾಡ್ತಾಳೆ ಅತಿಥಿ, ಭಾರಿ ಮಾಡಿಬಿಡ್ತಾಳೆ, ಯಾತಕ್ಕೆ ಬರ್ತಾಳೆ, ಅವರಿಂದ ವರ ತಗೋಬೇಕು ಅಂತ ಮಾಡ್ತಾಳೆ. ಅವ್ರಿಗೆ ಭಾರಿ ಸಂತೋಷ ಆಗಿಬಿಟ್ಟು ಏನು ಬರಬೇಕು ಅಂತ ಕೇಳಿದ್ರೆ ಇಂದ್ರನ ಕೊಲ್ಲ ಮಗ ಬೇಕು ಅಂತ ಕೇಳ್ತಾಳೆ. ಸೊ ಇಷ್ಟೊತ್ತು ಮಾಡಿದ ಸೇವೆ ಯಾತಕ್ಕೆ ಮಾಡಿದ್ದವಳು, ಕಾಪಟದಿಂದ ಮಾಡಿದ್ಲೆ ಹೊರತು ನಿರ್ಮಲ ಭಕ್ತಿ ಅಲ್ಲ. ಆದರೆ ಅತಿಥಿ ದಶ್ಯಪ ಸೇವೆ ಮಾಡ್ತಾಳೆ, ಆಗ ಅವರು ನಿಷ್ಕಲ್ಮಠ ಸೇವೆ, ಆಗ ಪಯೋವ್ರತ ಮಾಡು ಅಂತ ಹೇಳ್ತಾರೆ, ವಾಮನಾವತಾರ ಆಗುತ್ತೆ. ಅಥವಾ ಎಷ್ಟು ಡಿಫರೆನ್ಸ್ ಇದೆ ಈಗ ಅಂದರೆ, ದಿತಿ ಸೇವೆ ಮಾಡಿದ್ರು ಕೂಡ ಒಳಗೆ ಏನಿತ್ತು, ಒಂದು ಮೋಸ, ಬರ ತಗೊಳ್ತಕ್ಕಂಥ ಒಂದು ಮೋಸ ಇತ್ತು. ಅದಕ್ಕೆ ಮಹಾಫಲೇಶು ಕದಾಚನ, ಫಲದ ಅಪೇಕ್ಷೆ ಇದ್ದು ಮಾಡಿದರೆ ಒಂದು ರೀತಿ ಮೋಸ ಇದ್ದಾಗಲೆಕ್ಕ. ಫಲದ ಅಪೇ ವಿಷ್ಣು ಸಹಸ್ರನಾಮನೆ ಫಲಾಪೇಕ್ಷೆಯಿಂದ ಮಾಡಿದರೆ ಮೋಸ ಇದ್ದಾಗಲೆಕ್ಕ. ಹರಿಪ್ರೀತಿಗೋಸ್ಕರ ಮಾಡಿದರೆ ಏನದು, ಅದು ನಿಜವಾದ ಸಹಸ್ರನಾಮ. ಜ್ಞಾನಭಕ್ತಿ ವೈರಾಗ್ಯಕ್ಕೋಸ್ಕರ ಮಾಡಿದರೆ ಪ್ರತಿಯೊಂದು ನಿಷ್ಕಾಮ ಧರ್ಮ. ಫಲಾಪೇಕ್ಷೆಯಿಂದ ಕೇಳಿದರೆ ಸ್ವಸ್ವಲ್ಪ ಮೋಸ ಇದ್ದಾಗಲೆಕ್ಕ, ಕೆಟ್ಟ ಫಲ ಕೇಳಿಬಿಟ್ರೆ ಭಾರಿ ಮೋಸ ಮಾಡಿದ ಲೆಕ್ಕ. ಅದಕ್ಕೇನೆ ನೀವೆಲ್ಲ ಕೂಡ ಏನು ಮಾಡಬೇಕು, ಅಮಾಯಯ ನಿಷ್ಕಪಟವಾಗಿ ಸೇವೆ ಮಾಡಬೇಕು. ಅಷ್ಟೇ ಅಲ್ಲ, ಬರೀ ಗಂಡರ ಸೇವೆ ಮಾಡಿದರೆ ಸಾಲದು, ತದ್ ಬಂಧುವಿನ ಅಂಚ ಅವರ ಬಂಧುಗಳ ಸೇವೆಯೂ ಮಾಡಬೇಕು. ಬಂಧುಗಳಲ್ಲಿ ಯಾರ್ಯಾರು ಬರ್ತಾರೆ, ಅತ್ಯಮಾವ ಇತ್ಯಾದಿ ಎಲ್ಲ ಬರ್ತಾರೆ. ಅದಂದು ಯಾರು ತಂದೆ ತಾಯಿ, ಗಂಡನ ತಂದೆ ತಾಯಿ ಎಲ್ಲ ಬರ್ತಾರೆ, ಅವರು ಸೇವೆ ಮಾಡಬೇಕು. ಕಲ್ಯಾಣಂ ಪ್ರಜಾನಾಂ ಚ ಅನುಪೋಷಣಂ, ಬಂಧುಗಳಿಗೆ ಒಳ್ಳೆಯದನ್ನು ಮಾಡಬೇಕು. ಇಲ್ಲೂ ತಾರತಮ್ಯ ಇದೆ, ಫಸ್ಟ್ ಯಾವ್ದು ಮಾಡಬೇಕೀಗ, ಸೆಕೆಂಡ್ ಯಾವ್ದು ಮಾಡಬೇಕು, ಬಂಧುಗಳ ಸೇವೆ. ಥರ್ಡ್ ಏನು ಮಾಡಬೇಕು, ಪ್ರಜಾನಾಂಚ ಅನುಪ ಮಕ್ಕಳ ಸೇವೆ, ಆಮೇಲೆ ಜನಗಳ ಉಪಕಾರ, ಇಷ್ಟು ಮಾಡಬೇಕು. ಪ್ರಜಾನಾಂಚ ಅನುಪೋಷಣ, ಒಂದೊಂದು ತಾರತಮ್ಯ ಇದೆ. ಗಂಡ ಬಂದು ಗಂಡ ತಂದೆ ತಾಯಿ ಮಕ್ಕಳು, ಇದ್ರ ಸಂಬಂಧ ಹೇಗಿರಬೇಕು ಅಂದರೆ ಫಸ್ಟ್ ಗಂಡ, ಸೆಕೆಂಡ್ ಅತ್ಯಮಾವ, ಥರ್ಡ್ ಮಕ್ಕಳು. ಇಲ್ಲಿ ಬರೀ ಮಕ್ಕಳು ಅಂತ ಹೇಳಿದ್ರು ಸರಿಯಲ್ಲ, ತಾರತಮ್ಯ ಜ್ಞಾನ ಇರಬೇಕು. ಮತ್ತೆ ಅದನ್ನೆಲ್ಲ ತಿಳಿಸ್ತಾರೆ. ಅದಕ್ಕೆ ಕೌಶಲ್ಯ ಏನು ಮಾಡ್ತಾಳೆ ರಾಮದೇವರಿಂದ, ನಾನು ಬರ್ತೇನೆ ಕಾಡಿಗೆ ಅಂತ ಹೇಳ್ತಾರೆ. ರಾಮದೇವರು ಏನು ಹೇಳ್ತಾರೆ, ಒಂದು ಕಡೆ ಗಂಡ ದಶರಥ, ಒಂದು ಕಡೆ ಮಗ ನಾನು, ಹೆಂಡತಿಗೆ ಹೆಂಗಸಿಗೆ ಎರಡು ಕಡೆ ಆಯ್ಕೆ ಪ್ರಶ್ನೆ ಬಂದರೆ, ಗಂಡನೋ ಮತ್ತು ಮಗನೋ ಅಂತ ಪ್ರಶ್ನೆ ಬಂದರೆ ಯಾರು ದೊಡ್ಡವರಾಗಬೇಕು, ಗಂಡ. ನೀ ಇಲ್ಲಿದ್ದರೆ ಸಂತೋಷ ಆಗುತ್ತೆ, ಬರಬೇಡ ಅಂತ ಹೇಳ್ತಾರೆ. ಭರ್ತಾನಾಮ ಪರಂ ನಾರ್ಯಾಹ ಭೂಷಣಾದಪಿ ಭೂಷಣಂ, ರಾಮಾಯಣದ ಮಾತು. ಅದೇ ಮಾತು ಕೃಷ್ಣ ಇಲ್ಲಿ ಹೇಳ್ತಾರೆ. ಸೊ ಫಸ್ಟ್ ಪ್ರಿಫರೆನ್ಸ್ ಗಂಡನ ಕೊಡಬೇಕಾದ್ರಿಂದ ಎಷ್ಟೋ ದಿನ ಇವತ್ತಿಗಾಗಿ ಮಾಡೋದಿಲ್ಲ, ಹೇಳಿದ ಗಂಡನ ಪ್ಯಾರಾಲಿಸಿಸು ಬದರಿಯಾತ್ರೆಗೆ ಹೋಗ್ಬಿಟ್ಟಿರ್ತಾರೆ ಹೆಂಡಂದ್ರೆ. ಎಷ್ಟು ಪಾಪ ಬರುತ್ತಾ, ಪುಣ್ಯದ ಹೆಸರು ಕೂಡ ಇಲ್ಲ ಏನಿರುತ್ತಾಗ. ನಾವು ನರ್ಸಿನ ಏರ್ಪಾಟು ಮಾಡಿ ಹೋಗಿ ಅಂತ ಹೇಳ್ತಾರೆ. ನರ್ಸ್ ಅಲ್ಲ, ಯಾರು ಮಾಡ್ಬೇಕು ಸೇವೆನ, ತಾವೇ ಮಾಡ್ಬೇಕು ಅಷ್ಟೇ ಹೊರತು ಇನ್ನೊಬ್ಬರ ಕೈಯಲ್ಲಿ ಮಾಡಿದ್ರೆ ಅದೇನಾಗುತ್ತೆ. ತಾವು ಮಾಡೋದು ಇನ್ನೊಬ್ಬರ ಕೈಯಲ್ಲಿ ಮಾಡಿ ತಪ್ಪಲ್ಲ, ಯಾವಾಗ ತಮ್ಮ ಕೈಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಏನು ಮಾಡಬೇಕಾಗ, ಮಾಡಿಸ್ಬೋದು. ಅದು ಬಿಟ್ಬಿಟ್ಟು ಏನೋ ಪ್ರಾಣಿ ಒದ್ದಾಡಿದ ನಮಗೇನು ಗ್ರಹಚಾರ ಅಂತ ಹೋಗ್ಬಿಟ್ರೆ ತಪ್ಪದು. ಇದು ಪ್ರೆಸೆನ್ಸೇ ಬೇಕು. ಎಷ್ಟೋ ಸರ್ತಿ ಏನಾಗುತ್ತೆ, ಕೆಲವರು ಏನೂ ಮಾಡಬೇಕಾಗಿಲ್ಲ, ಆತ್ಮೀಯರು ಎದುರಿಗಿದ್ರೆ ಏನಾಗುತ್ತೆ, ಅದೇ ಒಂಥರ ಧೈರ್ಯ ಕೊಡುತ್ತೆ. ಯಾವಾಗಲೂ ಆತ್ಮೀಯರು ಎದುರಿಗಿದ್ದೆ ಧೈರ್ಯ ಕೊಡೋದ್ರಿಂದ ಎದುರು ನಿಂತ್ಕೊಂಡು ಮಾಡಿಸ್ತಿದ್ರೇ ಮಹತ್ವ ಇರುತ್ತೆ. ತಾನು ಮಾಡೋಕ್ಕೆ ಬರಲಿಲ್ಲ ಅಥವಾ ಆಗ್ತಾ ಇಲ್ಲ, ತಾನು ಇದ್ದು ಹೇಳಿ ಮಾಡಿಸಿದ್ರು ಕೂಡ ಭಾರಿ ಪುಣ್ಯ ಬರುತ್ತೆ. ಅದನ್ನು ಬಿಟ್ಬಿಟ್ಟು ಹೇಗೂ ನಾವು ಮಾಡೋಕ್ಕಾಗೋದಿಲ್ಲ, ದೂರ ಹೋಗ್ಲಿಕ್ಕೆ ಬರೋದಿಲ್ಲ. ಇದೆಲ್ಲ ತಿಳ್ಕೊಂಡಾಗ ಇವತ್ತು ನಡೀತಿರೋದು ಹಾಗೇನೆ, ತುಂಬ ಕಡೆಗೆ ಅಂತ ತಪ್ಪು ನಡೀತಾ ಇರುತ್ತೆ, ಅದಾಗಬಾರ್ದು ಹಾಗೆ. ಭರ್ತು ಶುಶ್ರೂಷಣಂ ಸ್ತ್ರೀನಾಮ ಯಾರು ಇದ್ರೆ, ಹೌದು ಅಪ್ಪ ಅಮ್ಮ ಸೇವೆ ಮಾಡೋ ಮೊದಲನೇ ದಿವಸನೇ ಇವತ್ತು ಗಂಡಾರೇ ನೋಡ್ತಿದ್ವಿ, ಎಷ್ಟೋ ಜನಗಳು ಮೊದಲನೇ ದಿವಸನೇ ಮನೆ ಬರೋದಿಲ್ಲ ಅಂತ. ಅವರು ಅಪ್ಪ ಅಮ್ಮನ ಹೊರಗೆ ಹಾಕಿ ಬರಬೇಕು ಅಥವಾ ನೀವು ಬೇರೆ ಮನೆ ಮಾಡಿದ್ರೆ ಬರ್ತಿಲ್ಲ, ಅಲ್ಲಿವರೆಗೂ ಬರೋದೇ ಇಲ್ಲ. ಇಂಥ ಕಂಡೀಷನ್ ಜನಗಳೇ ಜಾಸ್ತಿ. ಏನಾಗಿದೆ ಗೊತ್ತಾ, ಸಂಸ್ಕಾರ ಅಂತದ್ದು. ಫ್ರೆಂಡ್ಸ್ ಅಂತವ್ರು ಇರ್ತಾರೆ, ಟಿ ವಿಗಳು ಅಂತವ್ರು ನೋಡಿ ನೋಡಿ ತಲೆ ಕೆಟ್ಟು ಹೋಗ್ಬಿಟ್ಟಿರುತ್ತೆ ಅವರಿಗೆ. ಆಮೇಲೆ ಜನಗಳನ್ನು ನಂಬಿಟ್ಟು ಅತ್ತೆ ಮಾವನ ನಂಬೋದಿಲ್ಲ, ಆ ಸ್ಥಿತಿ ಬಂದ್ಬಿಡ್ತಾರೆ. ಈಗ ಅತ್ತೆ ಮಾವನ ಬಿಟ್ಟರೆ ಪುಣ್ಯ, ತಂದೆ ತಾಯಿನೇ ಬಿಡ್ತಾರೆ, ಅರ್ಥ ಆಯ್ತಾ? ಈಗ ಅಂದಮೇಲೆ ಎಷ್ಟು ಕೆಟ್ಟವರಾಗಿದ್ದ ಹೇಳೋದಕ್ಕೆ ಸಾಧ್ಯ ಇಲ್ಲ. ತದ್ ಬಂಧುವಿನಾಂಚ ಕಲ್ಯಾಣಂ ಪ್ರಜಾನಾಂಚ ಅನುಪೋಷಣಂ, ಪ್ರಜಾ ಅಂದರೆ ಮಕ್ಕಳು, ಮಕ್ಕಳು ಪೋಷಣೆ ಮಾಡೋದು ಜವಾಬ್ದಾರಿನೇ. ಅಲ್ಲಿ ತಾರತಮ್ಯ ಇದೆ, ಅದನ್ನು ಬಿಟ್ಟು ಎಲ್ಲ ಬಿಟ್ಟು ನನ್ನ ಹತ್ರ ಬಂದಿದ್ದೀರಾ ಅಂತ ಕೇಳ್ತಾರೆ. ದುಸ್ತೀಲೋ ದುರ್ಭಗೋ ವೃದ್ಧೋ ಜಡೋ ರೋಗಿ ಅಧನೋಪಿ ವಾ ಪತಿ ಸ್ತ್ರೀಭಿ ನಹಾತವ್ಯೋ ಲೋಕೆ ಶುಚಿರಪಾತಕಿ ಇಷ್ಟು ಹೇಳ್ತಾನೆ. ಇಲ್ಲ ಗಂಡ ಕೆಟ್ಟವನು, ಕೆಲವು ಕಂಪ್ಲೇಂಟ್ ಶುರುವಾಗ್ತದೆ. ಗಂಡ ಕೆಟ್ಟವನು ರೋಗಿ ಇಷ್ಟ ಅಂತ ಕೇಳಿದರೆ ಕೃಷ್ಣ ಹೇಳ್ತಾನೆ, ದುಸ್ಸೀಲ ಕೆಟ್ಟವನಾದರೂ ಪರವಾಗಿಲ್ಲ, ದುರ್ಭಗ ನೋಡಕ್ಕೆ ಸರಿ ಇಲ್ಲದವರು ಪರವಾಗಿಲ್ಲ, ವೃದ್ಧ ಮುದುಕನ ಸುಕನ್ಯ ಮಾಡ್ತಾಳೆ ವೃದ್ಧ, ಆಕೆ ನೋಡಿದ್ರೆ 8 ವರ್ಷದ ಹುಡುಗಿ, ಅವರು 10-26 ವರ್ಷ ಆದವರು. ಅಂಥವ್ರನ್ನ ಭಕ್ತಿಯಿಂದ ಸೇವೆ ಮಾಡಿದ್ದಕ್ಕೆ ಏನಾಯ್ತು, ಅವ್ರಿಗೆ ಯೌವನ ಬಂತ. ಆಮೇಲೆ ವೃದ್ಧ ಜಡಹ ಭಾರಿ ದಡ್ಡ, ಜಡ ಅಂದ್ರೆ ಜಡಮತಿ, ರೋಗಿ ಭಯಂಕರ ರೋಗದವನು, ಅಥನಃ ದರಿದ್ರ ಏನೇ ಆಗಿರಲಿ, ಸ್ತ್ರೀಭಿ ನಹಾತವ್ಯ ಎಂದು ಕೂಡ ಬಿಡಕೊಡುದು. ಇದು ಬಹಳ ಮುಖ್ಯವಾದ ಅಂಶ. ಲೋಕೆ ಶುಚಿರ ಅಪಾತಕಿ, ಅಪಾತಕಿ ಇನ್ನ ಸರಿ ಇದ್ದವನು ತಪ್ಪಾಡದೆ ಇದನ್ನು ಬಿಡ್ಲಕ್ಕಾಗತ್ತಾ, ಆದ್ದರಿಂದ ಹಾಗೆಲ್ಲ ಮಾಡಬಾರದು. ವಿಷ್ಣು ಮಧ್ಯ ಮಧ್ಯ ಭಾಗವತ ಧರ್ಮಸೂಕ್ಷ ಬರೋದ್ರಿಂದ ಆಗ ಕಥೆ ಆಗೋದಿಲ್ಲ, ಏನಾಗುತ್ತದೋ ತತ್ವಶಾಸ್ತ್ರ ಆಗುತ್ತೆ. ಕಥೆ ಹೇಳಿದರೆ ಕಥೆಯಲ್ಲಿ ಮೆಸೇಜ್ ನಾ ತಿಳ್ಕೊಬೇಕಷ್ಟೇ, ಭಾಗವತಾದಿಗಳ ಮೆಸೇಜ್ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ತಾ ಹೋಗ್ತಾ. ಪತ್ಯೌ ದೌಶೀಲ್ಯಾದಿ ದೋಷ ಸದ್ಭಾವೇಪಿ ಸತೀಭಿ ತತ್ಯಾಗೋ ನವಿಹಿತ ಇತ್ಯಾಹ ದುಶ್ಶೀಲ ಇತಿ. ಇದರರ್ಥ ಗಂಡ ದುಶ್ಶೀಲನಾಗಿರ್ಬೇಕು, ಬೈ ಚಾನ್ಸ್ ಆಗಿದ್ರು ಕೂಡ ಬಿಡಬೇಡಿ ಅಂತ ಹೇಳೋದ್ರಿಂದ, ಆಗದೆ ಹೋದ್ರೆ ಬಿಡೋ ಪ್ರಸಂಗ ಅಂತೂ ಬರೋದಿಲ್ಲ. ಬೈ ಚಾನ್ಸ್ ಆಗಿದ್ರೆ ಅವ ಯಾವ ಬಿಡಬಹುದು, ಒಂದು ಕಂಡೀಷನ್ ಇದೆ, ಯಾವ ಬಿಡಬಹುದು, ಅವನು ಭಗವದ್ವೇಷಿಯಾಗಿದ್ದರೆ ಬಿಡಬಹುದು, ಅದೊಂದೇ ಚಾನ್ಸ್ ಇರೋದು. ಭಗವದ್ವೇಷಿಯಾಗಿದ್ದರೆ ಆಗ ತ್ಯಾಗ ಮಾಡಬಹುದು, ಭಗವದ್ವೇಷಿ ಆಗಿರದೆ ಹೋದರೆ ಅವೈಷ್ಣವನಾಗಿದ್ದರೆ ಮಾತ್ರ ತ್ಯಾಗ ಮಾಡಬಾರದು. ವೈಷ್ಣವನಾಗಿದ್ದರೆ ಅವೈಷ್ಣವ ಯಾವ ಕಾಲಕ್ಕೂ ಹತ್ರ ಇಲ್ಲಕ್ಕೆ ಬದಲು ನಿಷಿದ್ಧ, ಮದುವೆ ಆಗಿದ್ದೇ ತಪ್ಪದು. ವೈಷ್ಣವನಾಗಿದ್ದರೆ ಮಾತ್ರ ಯಾವ ಕಾಲಕ್ಕೂ ತ್ಯಾಗ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೇನೆ ಭಾಳ ಮುಖ್ಯ. ಇಲ್ಲಿ ಒಂದು ಅನೇಕ ಪ್ರಶ್ನೆ ಉತ್ತರ ಸಿಗುತ್ತೆ. ಇವತ್ತು ಪ್ರಹ್ಲಾದ ಹಿರಣ್ಯಕಶಿಪು ಬಿಟ್ಟೇ ಹೋಗ್ಬೋದಾಗಿತ್ತು, ಅಲ್ಲಿ ಹಾಕಿದ್ದ ಹಿರಣ್ಯಕಶಿಪು ಬದ್ಧ ದ್ವೇಷಿ ಅಂತ ಗೊತ್ತಿದೆ, ಬಿಟ್ಟೇ ಯಾಕೆ ಹೋಗಲಿಲ್ಲ ಅಂತ ಕೇಳಿದ್ರೆ ಒಳಗೇನಿದೆ ಅವನಲ್ಲಿ ಜೈನ ಆವೇಶ ಇದೆ, ಆ ಅಂಶ ಇಲ್ಲದೆ ಹೋಗಿದ್ರೆ ಏನು ಮಾಡ್ಬೋದಾಗಿತ್ತು, ಬಿಟ್ಟೆ ಹೋಗ್ಬೋದಾಗಿತ್ತು. ಇಲ್ಲಿ ಮಂಡೋದರಿ ಇದ್ದಾಳೆ, ಬಿಟ್ಬಿಡಿ ಹೋಗಲಿ, ಜಯ ಪ್ರಹ್ಲಾದನ ಬಿಡೋಣ, ಮಂಡೋದರಿ ಇದ್ದಾಳೆ, ರಾವಣನ ಹೆಂಡತಿ ಅವಳು, ಪರಮ ರಾಮದ್ವೇಷಿ, ಮಂಡೋದರಿ ಉಪದೇಶ ಕೂಡ ಮಾಡ್ತಾಳೆ ರಾವಣ ಕೇಳೋದಿಲ್ಲ, ಯಾಕೆ ಬಿಡಲಿಲ್ಲ ಆ ಪ್ರಶ್ನೆ, ಒಳ್ಳೆ ಜಯ ಇದ್ದ, ಅರ್ಥ ಆಯ್ತಾ? ಈಗ ಆ ಕೇಸ್ ಇಲ್ಲದೆ ಹೋಗಿದ್ರೆ ಏನು ಮಾಡ್ಬೋದಾಗಿತ್ತು, ಬಿಟ್ಟು ಬರೋದೇ ಶ್ರೇಷ್ಠ ಇತ್ತು. ಅದು ಇಲ್ಲದೆ ಹೋಗಿದ್ರೆ ಮಾತ್ರ ಯಾವ ಕಾಲಕ್ಕೂ ಕೂಡ ವೈಷ್ಣವನನ್ನು ತ್ಯಾಗ ಮಾಡೋ ಅವಕಾಶ ಇಲ್ಲ. ಇಲ್ಲಿ ವೈಷ್ಣವ ಉಪತಿ, ಬೇರೆ ದುಶ್ಶೀಲ ಇವೆಲ್ಲ ಕೂಡ ಸೆಕೆಂಡ್ರಿ, ಇದು ಮೇಜರ್ ಅಲ್ಲ. ಮೇಜರ್ ಅಂದರೆ ವೈಷ್ಣವ ದ್ವೇಷ ವಿಷ್ಣು ದ್ವೇಷ ಎರಡಿರಬಾರ್ದು. ಹಾಂ, ಭೀಷಣೆ ಹಾಕ್ಬಿಟ್ಟವ್ರ ಭೀಷಣೆಗೆ ಇದು ಡೂಆರ್ ಡೈ ಪ್ರಸಂಗ ಬಂತು. ಅವನು ಗಂಡನ ಪ್ರಸಂಗ ಬೇರೆ, ಹೆಂಡತಿ ಪ್ರಸಂಗ ಬೇರೆ. ಹೆಂಡತಿಗೆ ಹೆಚ್ಚು ಕಮಿಟ್ಮೆಂಟ್ ಇದೆ, ಆತ ಅಣ್ಣ ಅಷ್ಟೇನೆ. ವಿಭೀಷಣೆ ರಾವಣ ಏನಾಗಬೇಕು? ಅಣ್ಣ. ಅಣ್ಣ ತಮ್ಮಂದ್ರ ಜೊತೆ ಅದು ತಂದೆ ಅಲ್ಲ, ತಂದೆ ಆದರೆ ಜಾಸ್ತಿ ಕರ್ತವ್ಯ. ನಮ್ಮಲ್ಲೇ ಹೇಳಿಲ್ಲ, ಜರಾಸಂಧ ಸತ್ತಾಗ ಕೃಷ್ಣ ಭೀಮನ್ ಏನು ಮಾಡ್ತಾರೆ, ಅವನ ಮಗ ಸಹದೇವನ ಕೈಯಲ್ಲಿ ಅಂತ್ಯಕ್ರಿಯೆ ಮಾಡಿಸ್ತಾರೆ. ಯಾಕೆ ತಂದೆ ತಾಯಿಗಳು ಎಷ್ಟು ಅಯೋಗ್ಯರಾಗಿದ್ದರೂ ಕೂಡ ಏನು ಮಾಡಬೇಕು, ಅವ್ರ ಅಂತ್ಯಕ್ರಿಯೆ ಸಾಧ್ಯ ಪಕ್ಷ ಬಿಡಬಾರ್ದು. ಇನ್ನು ಉಳಿದವರು ಅಯೋಗ್ಯರಾಗಿದ್ದರೆ ಅಂತ್ಯಕ್ರಿಯೆ ಬಿಟ್ಬಿಡ್ಬೇಕು, ಆಮೇಲೆ ಸಾಧ್ಯ ಪಕ್ಷ ಮಾಡಬೇಕಾಗಿಲ್ಲ. ಅವೈಷ್ಣವರಿಗೆ ಸಾಧ್ಯ ಪಕ್ಷ ಮಾಡಬೇಕಾಗಿಲ್ಲ. ಆದರೆ ತಂದೆ ತಾಯಿಗಳಿಗೆ ಮಾತ್ರ ಏನು ಮಾಡಬೇಕು, ಎಷ್ಟು ಅವೈಷ್ಣವರಾಗಿದ್ದರೂ ಕೂಡ ಏನು ಮಾಡಬೇಕು, ಸಾಧ್ಯ ಪಕ್ಷ ಮಾಡಬೇಕು. ಆದರೆ ವಿಭೀಷಣ ಏನಾದ ತಮ್ಮ ಅಷ್ಟೇ, ಆದ್ದರಿಂದ ಆ ಥರ ಕಮಿಟ್ಮೆಂಟ್ ಇಲ್ಲ. ಜೊತೆಗೆ ಕ್ಲೈಮ್ಯಾಕ್ಸ್ ಬಂತೀಗ, ಇಷ್ಟು ದಿವಸ ಹಾಗೂ ಹೀಗೆ ಮಾಡ್ಕೊಂಡಿದ್ದ, ಈ ಪರಿಸ್ಥಿತಿ ಬಂತೀಗ, ಯುದ್ಧ ಶುರುವಾಗುತ್ತೆ ಈಗ. ಇಲ್ಲ, ಇಲ್ಲಿರಬೇಕು ಅಲ್ಲಿರಬೇಕು, ಎರಡು ಚಾಯ್ಸ್ ಇಲ್ಲ. ಇನ್ನು ಕೊನೆಗೆ ಹೇಳ್ತಾನೆ, ಕೊಡೋಕ್ಕೆ ಸಾಧ್ಯ ಇಲ್ಲ, ಬೇಕಾದ್ರೆ ಹೋಗು ಅಂತ ಹೇಳ್ತಾನೆ. ಅವನೇ ಒಪ್ಪಿಗೆ ಕೊಡ್ತಾನೆ, ಬೇಕಾದ್ರೆ ಹೋಗು ಅಂತ ಹೇಳ್ತಾನೆ, ಬಂದುಬಿಡ್ತಾನೆ. ಅಲ್ಲೂ ಪರ್ಮಿಷನ್ ತೊಗೊಂಡಾಗಾಯ್ತು, ಹಾಗೆ ಹೋಗಿಲ್ಲ ಸುಮ್ಮನೆ. ಅದೆಲ್ಲ ನಮಗೆ ಪಾಠ. ಅಯೋಗ್ಯರಾಗಿದ್ದರೆ ಅವ್ರ ಜೊತೆಗಿದ್ದರೆ ನಮ್ಮ ಪಾಪ ಬಂದೇ ಬರುತ್ತೆ, ಅವಾಗೇನು ಮಾಡಬೇಕು, ಬಿಟ್ಟು ಹೋಗಬೇಕು. ಹಿಂದಿನ ಕಾಲಕ್ಕೆ ಹಾಗೆ ಮಾಡ್ತಿದ್ರು, ಮಗಳು ಮಗನೋ ಕೆಟ್ಟ ಮದುವೆ ಮಾಡ್ಕೊಂಡ್ಬಿಟ್ರೆ ಅವನು ಹೊರಗೆ ಹಾಕ್ಬಿಡ್ತಿದ್ರು ಹಿಂದಿನ ಕಾಲಕ್ಕೆ. ಅದು ಧರ್ಮ ಎರಡು ಕಾರಣ ಅದಕ್ಕೆ, ಒಂದು ಧರ್ಮ ಜಾಗೃತವಾಗಿದ್ದು ಒಂದು ಕಾರಣ, ಇನ್ನೊಂದು ಅನೇಕ ಮಕ್ಕಳು ಇರ್ತಿದ್ರಲ್ಲ ಅವನು ಪೂರ್ತಿ ಬಿಟ್ಟೇ ಬಿಡ್ತಿದ್ರು, 100% ಹೊರಗೆ ಹಾಕ್ತಿದ್ರು. ಈಗ ಆ ಕೆಲಸ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ಅಧರ್ಮ ಅಂತಲೇ ಗೊತ್ತಿಲ್ಲ ಅದು ಫಸ್ಟ್, ಅರ್ಥ ಆಯ್ತಾ? ಅದು ಧರ್ಮ ಏನು ಈ ವಿಷಯ, ಧರ್ಮದ ಗೊತ್ತಿದ್ರೆ ಅಧರ್ಮ ಅಂತ ಯಾವಾಗ ಗೊತ್ತಾಗತ್ತೆ? ಧರ್ಮ ಗೊತ್ತಿದ್ದಾರೆ, ಧರ್ಮನೇ ಗೊತ್ತಿಲ್ಲ, ಆದ್ದರಿಂದ ಗೊತ್ತೇ ಇರೋದಿಲ್ಲ. ಕೆಲವರು ಗೊತ್ತಿದ್ದವರು ಕೂಡ ಏನು ಮಾಡ್ತಾರೆ, ತ್ಯಾಗ ಮಾಡೋಕ್ಕೆ ಆಗೋದಿಲ್ಲ, ಯಾಕೆಂದರೆ ಒಬ್ಬನೇ ಮಗ ಒಬ್ಬನೇ ಮಗಳು, ಬೇರೆ ಯಾರೂ ಇಲ್ಲ. ಅಲ್ಲ, ಅಭಿಮಾನ ಪ್ರಶ್ನೆ ಒಂದು, ಜೊತೆಗೆ ಡಿಪೆಂಡೆನ್ಸ್ ಪ್ರಶ್ನೆ, ನಾಳೆ ಎಲ್ಲಿರ್ಬೇಕು ನಾವು ಅಂತ ಶುರು ಮಾಡ್ತಾ ಈ ಪ್ರಶ್ನೆ ಬರುತ್ತೆ. ಅದು ಡಿಪೆಂಡೆನ್ಸ್ ಪ್ರಶ್ನೆ ಬಂದರೆ ಒಂದು ಲಾಜಿಕ್ ಇದೆ. ಅಭಿಮಾನ ಅಂಬೋ ದೋಷನೇ, ಅದನ್ನೇನು ಮಾಡೋಕೆ ಬರೋದಿಲ್ಲ. ಅಭಿಮಾನ ಎಂದು ಇಟ್ಕೊಳ್ಳೋದಾದ್ರೆ ತಪ್ಪದು. ಅಥವಾ ಏನು ಮಾಡಬೇಕು ಅಂದರೆ ಪ್ರತ್ಯೇಕ ಇರೋ ಪ್ರಯತ್ನ ಮಾಡಬೇಕು, ಹೊರತು ಜೊತೆಗಿದ್ದರೆ ಪಾಪ ಒಂದೇ ಬಂದೇ ಬರುತ್ತೆ. ಪ್ರತ್ಯೇಕ ಅವ್ರು ದುಡ್ಡು ಇಸ್ಕೋಬಾರ್ದು, ಪ್ರತ್ಯೇಕ ಇರಬೇಕು, ನಮ್ಮ ಪಾಡಿ ನಾವು ಅಷ್ಟೇ. ಯಾವುದಾದ್ರೂ ನೋಡಿಕೊಳ್ಳೋ ಪೂರ್ತಿ ಅಷ್ಟೇ, ಹೊರತು ಇದಕ್ಕಿಲ್ಲ. ಅಲ್ಲೂ ಬಿಡೋದಾದ್ರೆ ಭಾರಿ ಗ್ರೇಟ್. ಅದು ಶುದ್ಧ ಭಾಗದ ಧರ್ಮದಲ್ಲಿ ಏನು ಮಾಡಬೇಕು, ಅದನ್ನು ತ್ಯಾಗ ಮಾಡಬೇಕು. ಅದು ಇದು ತ್ಯಾಗ ಮಾಡೋಕ್ಕೆ ಸಾಧ್ಯ, ಜನ ಮಾಡ್ತಾ ಇಲ್ಲ ಅದನ್ನು. ಅಷ್ಟೇ, ಮಾಡೋಕ್ಕೆ ಬರುತ್ತೆ, ಮಾಡೋದಿಲ್ಲ ಅಷ್ಟೇ. ಪತಿ ಸ್ತ್ರೀಭಿರ್ ನಹಾತವ್ಯೋ ಲೋಕೇ ಶುಚಿ ಅಪಾತಕಿ, ಅದನ್ನು ಬಿಡಿಸಿ ಹೇಳ್ತಾರೆ. ಯದಿ ಅಪಾತಕಿ ಪಂಚಮಹಾಪಾತಕ ರಹಿತ ತರ್ಹಿ ದೌಶೀಲ್ಯಾದಿ ದೋಷ ದೋಷ ಸದ್ಭಾವೇಪಿ ಪತಿ ಶುಚಿರೇವ ಇತಿ ನೈವ ಹಾತವಿ ಇತ್ಯಾಹ. ಅದಕ್ಕೆ ವಿದ್ಯುತ್ ಬರೆದರು, ಅಪಾತಕಿ ಆಗಿದ್ದರೆ ಅವನು ಬಿಡಲೇಬಾರದು ಅಂತ ಹೇಳ್ತಾರೆ. ಅಪಾತಕ ಅಂದರೆ ಪಂಚಮಹಾಪಾತಕವನ್ನು ಮಾಡದವನಾಗಿದ್ದರೆ ಅವನು ಬಿಡಬೇಡಿ, ಮಾಡಿದರೆ ಬಿಡಬೇಡಿ. ಪಂಚಮಹಾಪಾತಕದಲ್ಲೂ ಕೂಡ ಯಾವ್ಯಾವ ಸೇರಿದೆ, ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ, ಗುರುಸ್ತ್ರೀ ಗಮನ, ಐದನೇದು ಯಾವುದು, ಇವ್ರ ಕಾಂಟ್ಯಾಕ್ಟ್. ನಾಲ್ಕರಲ್ಲಿ ಒಂದು ಪಾಪ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿದ್ರು ಅವನು ಮಹಾಪಾತಕಿನೇ. ಈ ಐದು ಮಾಡಿದರೆ ಅಲ್ಲೂ ಕೂಡ ವಿನಾಯಿತಿ ಇದೆ. ಪಂಚಮಹಾಪಾತಕಲ್ಲಿ ಎರಡಿದೆ, ಬ್ರಹ್ಮಹತ್ಯ, ಬ್ರಾಹ್ಮಣರು ಕೊಲ್ಲೋದು, ಇದು ಒಂದು ಪಂಚಮಹಾಪಾತಕ. ಇದು ಪ್ರಾಯಶ್ಚಿತ್ತ ಏನೋ ಮಾಡ್ಕೊಂಡ್ರೆ ಬಿಡಬೇಕಾಗಿಲ್ಲ. ಆದರೆ ಬ್ರಹ್ಮ ಅಂದರೆ ವಿಷ್ಣು, ಹತ್ಯ ಅಂದರೆ ದೇವರೇ ನಾನು ಅಂತ ಕರೆಯೋದು, ಇಂಥ ಹೊತ್ತಲ್ಲಿ ಬಿಟ್ಬಿಡ್ಬೇಕು ಅಂತ ಹೇಳ್ತಾರೆ. ಅದು ಬ್ರಹ್ಮ ಸುರಾಪಾನ ಅಂದರೆ ಹಾಗೇನೆ, ಆಚಾರ ಅರ್ಥ ಬರೀತಾರೆ. ಸುರ ಅಂದರೆ ಹೆಂಡ ಅಂದ್ ಕುಡಿದ್ರೆ ಸುರಾಪಾನ. ಇವಾಗ ಸುರಾಪಾನ ದೋಷ ಅಂತಲೇ ತಿಳ್ಕೊಂಡಿಲ್ಲ, ಕುಡಿಯೋದಂದ್ರೆ ಜಂಟ್ಲು ಬಂದಂತ ಅರ್ಥ, ಕುಡಿತಾರೆ ಅಂತ ಹೇಳಿದ್ರೆ ಇವತ್ತು ತಪ್ಪು ಅಂತ ಜನ ಗೊತ್ತೇ ಇಲ್ಲ ಅವೆಲ್ಲ ಕೂಡ. ಆದರೆ ನಿಜವಾದ ಸುರಾಪಾನ ಯಾವುದು ಅಂದರೆ, ಸುರಾಹ ಹರೇ ಗುಣಾಹ ಪ್ರೋಕ್ತಾಹ ತೇಮೇಶ್ವರಿತಿ ಪಿಂಜು ಚಿಂತನಂ ಸುರಾಪಾನಮಿತಿ ಪ್ರೋಕ್ತಂ ತನ್ನ ಕುರಿಯಾನ್ ಕಥಂಚನ. ಭಾಗವತಾತ್ಪರ್ಯದ ಆಚಾರ್ಯರ ಮಾತು, ಸುರಾಹ ಹರೇ ಹೇ ಗುಣಾಹ ಪ್ರೋಕ್ತಾಹ, ಹರಿಯ ಗುಣಗಳನ್ನು ಸುರಾ ಅಂತ ಕರೀತಾರೆ. ಪಾನಂ ಅಂದ್ರೇನು, ತೇಮೇಶ್ವರಿತಿ ಚಿಂತನ, ಆ ಗುಣ ನನಗೆ ಬರಲಿ, ಅಹಂ ಬ್ರಹ್ಮಾಸ್ಮಿ ಚಿಂತನೆ ಮಾಡಿದರೆ ಸುರಾಪಾನ ಮಿತಿ ಪ್ರೋಕ್ತಂ, ಸುರಾಪಾನ ಅಂತ ಕರೀತಾರೆ. ತನ್ನ ಕುರಿಯಾತ್ ಕಥಂಚ, ಅದು ಎಂದೂ ಮಾಡಬಾರದು, ಅದು ಅಂಧ ಸಮಸ್ಯೆ ಕಾರಣ ಆಗೋ ಸುರಾಪಾನ. ಈ ಸುರಾಪಾನ ನರಕಕ್ಕೆ ಕಾರಣ, ಡಿಫರೆನ್ಸ್ ಗೊತ್ತಾಯ್ತಾ? ಈ ಸುರಾಪಾನ ನರಕಕ್ಕೆ ಕಾರಣ, ಆ ಸುರಾಪಾನ ಅಂಧ ಸಮಸ್ಯೆ ಕಾರಣ. ಈ ಬ್ರಹ್ಮಹತ್ಯೆ ನರಕಕ್ಕೆ ಕಾರಣ, ಆ ಬ್ರಹ್ಮಹತ್ಯೆ ಎಲ್ಲಿ ಬಂದಿದೆ, ಅಂಧಂತಂ ಪ್ರವೇಶಂತಿ ಏಕೇಚ ಆತ್ಮಹನೋ ಜನ, ಆ ಬ್ರಹ್ಮಹತ್ಯೆ. ಅದನ್ನು ಮಾಡಿದ್ರೆ ಎಲ್ಲಿ ಹೋಗ್ತಾನೆ, ಅಂಧಂತ ಮನಸ್ಸಿಗೆ ಹೋಗ್ತಾನೆ. ಇವೆಲ್ಲ ತಾರತಮ್ಯ ಜ್ಞಾನ ಇದೆ, ಇಷ್ಟೆಲ್ಲ ತಿಳ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಬ್ರಹ್ಮಹತ್ಯ ಯಾವುದಕ್ಕೆ, ಅದಕ್ಕೆ ಹೇಳಿದ್ದು ಅದಕ್ಕೇನೆ. ನಮ್ಗೇನಾಗಿದೆ ಅಂದರೆ, ಈಗ ಬ್ರಹ್ಮಹತ್ಯ ಆದಿ ದೋಷವನ್ನು ಅದಕ್ಕೆ ಸಹಪಂಕ್ತಿಯಲ್ಲಿ ಬರುತ್ತೆ, ಪಂಚಮಹಾಪಾತಕರು ನಮಗೆ ಶೇರ್ ಬರುತ್ತೆ ಎಂಬ ದೃಷ್ಟಿಯಿಂದನೇ ಸಹಪಂಕ್ತಿಯನ್ನು ಕಂದಾರಿ ಕೊಡೋದಿಲ್ಲ ಅಂತ ಹೇಳೋದು. ಗೊತ್ತಾಯ್ತಾ? ಯಾರು ಹೊಸ ನಮಗೇನಂತ ಗೊತ್ತಿಲ್ಲ, ಕೆಲವ್ರು ಗೊತ್ತಿದ್ದೆ ಇವ್ರಂತ ಪಂಕ್ತಿ ಸೇರಿಸಲೇಬಾರ್ದು. ಅವಾಗ ಅವರೇ ಬಸ ಕಾಲಲ್ಲಿ ನಾವೇ ತೋರ್ಬಿಡ್ಬೇಕು ಅಷ್ಟೇ, ಅವರೇ ಬಸಕ್ಕಾಗಲ್ಲ ಇವತ್ತು. ಯಾಕೆ? ಕಾನೂನು ಅವನ ಪ್ರಕಾರ ಹೋಗುತ್ತೆ. ಇವತ್ತು ಅಸುರರ ಪರ ಕಾಮನ್ ಜಾಸ್ತಿ ಆದ್ರಿಂದ ಅವ್ರನ್ನ ಎಬ್ಬಿಸ್ಲಕ್ಕೆ ಬರೋದು. ನಾವೇನ್ ಮಾಡ್ಬೇಕಾಗ, ಇವತ್ತು ಮಡಿ ನಡೆಯೋದಿಲ್ಲ ಅಂತೇಳಿ ಹೋದಲ್ಲಿ ಗಲಾಟೆ ಮಾಡಿದ್ರೆ ಬಂದು ಏನ್ ಮಾಡ್ಬೇಕು ನಾವು? ಹೋಗೋದೇ ಇರೋದು ಕ್ಷೇಮ ಅಷ್ಟೇ, ಹೊರತು ಅಲ್ಲಿ ನಡೆಸಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅದೇ ರೀತಿ ನಾವೆದ್ದು ಹೋಗ್ಬಿಡ್ಬೇಕಷ್ಟೇನೆ. ಆದ್ರೆ ಕೆಲಸ ಏನಾಗುತ್ತೆ ಅಂತ ಪಾಪ ಗೊತ್ತೇ ಇಲ್ಲ ನಮಗೆ. ಅವಾಗೇನು ಮಾಡಬೇಕು? ತ್ರಿಸುಪರ್ಣಂ ಪಠಂತಿ. ಆ ತ್ರಿಸುಪರ್ಣ ಹೇಳಿಬಿಟ್ರೆ ಪಂಕ್ತಿ ದೋಷ ಬರೋದಿಲ್ಲ ಅಂತ. ಪಂಕ್ತಿ ದೋಷ ಗೊತ್ತಿದ್ರೆ ಹೇಳಿ ಉಪಯೋಗಿಲ್ಲ. ಅರ್ಥ ಆಯ್ತಾ? ಈಗ ಅವನು ನಿಶ್ಚಿತವಾಗಿ ಪಾತಕ್ಕೆ ಅಂತ ಗೊತ್ತಿದ್ರೆ ಆಗಿದ್ದು ಪರಿಹಾರ ಅಲ್ಲ. ಅರ್ಥ ಆಯ್ತಾ? ಆದ್ರೆ ವಯೋಗಿರಿ ಸಾಮಾನ್ಯವತ್ತು ಮಾಸದಲ್ಲಿ ಯಾರ್ಯಾರು ಇರ್ತಾರೋ ಗೊತ್ತಾಗೋದಿಲ್ಲ. ತ್ರಿಸುಪರ್ಣ ಹೇಳಿಬಿಟ್ರೆ ಆ ದೋಷ ನಮಗೆ ಬರೋದಿಲ್ಲ. ಗೊತ್ತಾಯ್ತಾ? ಮಹಾಪಾತಕಿಯಾಗಿ ಇದ್ರು ಕೂಡ ಬರೋದಿಲ್ಲ. ಆದ್ರೆ ನಿಮಗೆ ಟ್ಯಾಲೆಂಟ್ ಇದ್ದಾರೆ ಅಂತ ಗೊತ್ತಾದ್ರೆ ಇದು ಹೇಳಿದ್ರಿಂದ ಪ್ರಯೋಜನ ಇಲ್ಲ, ಕೂಡಲೇಬಾರ್ದು ನಾವು. ಗೊತ್ತಾಯ್ತಾ? ಅವ್ರು ದೇವಸ್ಥಾನ ಎದ್ದು ಹೋಗ್ಬಿಡ್ಬೇಕು ಅಷ್ಟೇ ಹೊರತು. ಎಷ್ಟು ಜನ ಹಾಗೆ ಮಾಡ್ತಾರೆ, ನೋಡ್ತಾರೆ ಯಾರೋ ಬಂದು ನೋಡ್ಬಿಡ್ತಾರೆ, ಸುಗತ್ತಿಲ್ಲದ ಮಾಯ ಬಿಟ್ಟಿರ್ತಾರೆ. ಹುಡುಕಿದ್ರೆ ಏನೋ ಕೆಲಸ ಬಂತು ಅಂತ ಸುಳ್ಳು ಹೇಳ್ತಾರೆ. ಯಾಕಂದ್ರೆ ಈಗ ಹೇಳಿದ್ರೆ ಒಪ್ಪೋದಿಲ್ಲ ಯಾರೋ, ಆದ್ರಿಂದ ಬೇರೆ ಕಥೆ ಹೇಳ್ಬಿಡ್ತಾರೆ. ಇವತ್ತಂತ ಕೆಲಸನೇ ಜಾಸ್ತಿ. ಇವತ್ತು ಪತಿವಿ ಸ್ತ್ರೀಭಿ ನಹಾತವ್ಯೋ ಲೋಕೆ ಶುಚಿ ಅಪಾತಕಿ. ಇನ್ನು ಒಳ್ಳೆಯ ಗಂಡ ಪುಣ್ಯವಂತನಾದ ಗಂಡ ಆಗಿದ್ರೆ ಅವನು ಬಿಡೋ ಚಾನ್ಸ್ ಇಲ್ಲೇ ಇಲ್ಲ. ಆದ್ರಿಂದ ಎಂದು ನೀವು ಬಿಟ್ಟು ಬರಬಾರದು. ಅಸ್ವರ್ಗ್ಯಂ, ಅಲ್ಲಿ ಅವ್ರ ಗಂಡ ಅಂದ್ರೆ ಒಳ್ಳೆಯವರು ಅಂತ ಹೇಗೆ ಹೇಳ್ತೀರಿ? ಪ್ರಶ್ನೆ ಬರ್ಬೋದು. ಈಗ ಅದಕ್ಕೊಂದು ಉತ್ತರ ಕೊಡ್ಬೇಕಲ್ಲ. ಒಳ್ಳೆ ಗಂಡ ಅಂದ್ರೆ ಯಾಕೆ ಬಿಟ್ಟು ಬರ್ತೀರಿ ಅಂತ ಕೇಳ್ತಾನೆ ಕೃಷ್ಣ. ಒಳ್ಳೆ ಗಂಡ ಅಂತ ಹೇಗೆ ಹೇಳ್ತೀರಿ ಅಂದ್ರೆ ಆಚಾರ ಉತ್ತರ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ನೆನಪಿದೆಯಾ? ಗೋಕುಲದಲ್ಲಿ ಯಾರ್ಯಾರು ಇದ್ರು ಅವರೆಲ್ಲ ದೇವತೆಗಳು ಅಂತ ಹೇಳ್ಬಿಟ್ಟಿದ್ದಾರೆ. ಗೋಕುಲದಲ್ಲಿ ಗೋರೂಪದಲ್ಲೂ ಕೂಡ ದೇವತೆಗಳೇ ಇದ್ರು. ಅಂದಮೇಲೆ ಅಲ್ಲಿ ಏ ಸುರಾಹ ಏ ಹಿ ದೇವಾಹ ಪೃಥಿವೀಂಗತಾಸ್ತೆ ಸರ್ವೇ ಸುರಾಹ ಸ ಗೋಪಾಹ. ಆಚಾರ್ಯರು ಮಾತ್ರ ಎಲ್ಲ ಗೋಪರು ಕೂಡ ಯಾರವರು? ದೇವತೆಗಳು. ಅಂದಮೇಲೆ ಕೆಟ್ಟವರಾಗ ಚಾನ್ಸೇ ಇಲ್ಲ ಅವರು. ಇವ್ರು ಒಳ್ಳೆ ಗಂಡದನ್ನು ಯಾಕೆ ಬಿಟ್ಟು ಬರ್ತಾ ಇದ್ರಿ? ಬಿಟ್ಟು ಬರಬೇಡಿ ಅಂತ ಕೃಷ್ಣ ಹೇಳ್ತಾರೆ. ಇಲ್ಲದ್ರೆ ಕೃಷ್ಣನ ಹತ್ರ ಕೆಟ್ಟವರು ಇದ್ರು ಅಂದ್ರೆ ನಮ್ಮಲ್ಲಿ ಕೆಟ್ಟವರಿದ್ರೆ ಏನು ಆಶ್ಚರ್ಯ ಆಗ್ಬಿಡತ್ತ? ಆಮೇಲೆ ಸೂರ್ಯನ ಹತ್ರ ಕತ್ಲೆ ಇರುತ್ತಾ? ಸೂರ್ಯನ ಹತ್ರ ಕತ್ಲೆ ಇರೋದಿಲ್ಲ. ಅಂದಮೇಲೆ ಕೃಷ್ಣನ ಹತ್ರ ದುಷ್ಟರು ಇರ್ತಾರಾ? ಇಲ್ಲ. ಕ್ಲೋಸ್ ಕಾಂಟ್ಯಾಕ್ಟ್ ಬಂದ್ಮೇಲೆ ಏನಾಗಿರ್ಬೇಕು? ಅವರೆಲ್ಲ ಯೋಗ್ಯರಾಗಿರಲೇಬೇಕು. ಈ ಗರ್ಭಗುಡಿಯಲ್ಲಿ ಮೈಲಿಗೆ ಪದಾರ್ಥ ಇಡ್ತಾರ? ದೇವಸ್ಥಾನದಲ್ಲೇ ಮೈಲಿಗೆ ಪದಾರ್ಥ ಇಡೋದಿಲ್ಲ. ಅಕಸ್ಮಾತ್ ಇಟ್ಟರು ಕೂಡ ಎಲ್ಲೆಲ್ಲಿ ಇಟ್ಟಿರ್ತಾರೆ? ಹೊರಭಾಗದಲ್ಲಿ ಇಡಬಹುದೇ ಹೊರತು ಒಳಭಾಗದಲ್ಲಿ ಇಡ್ಲಕ್ಕಾಗೋದಿಲ್ಲ. ಒಳಭಾಗದಲ್ಲಿ ಏನೇ ಇದ್ರು ಇಲ್ಲಿ ವೃಂದಾವನ ಇರುತ್ತೆ, ಒಣಗಾಗಿರ್ತಾ ಅದು ಮಡಿಯದ ಅಂತ ಕೇಳಕ್ಕಾಗುತ್ತಾ? ಮೈಲಿಗೆ ಅಲ್ಲಿ ಯಾಕೆ ಹಾಕ್ತಾರೆ ಹೋಗ್ಬಿಟ್ಟು? ಆ ಥರ ಕೃಷ್ಣನ ತಿಳಿದ್ರೆ ಏನಾಗಿರ್ಬೇಕದು? ಯೋಗ್ಯರೇ ಆಗಿರ್ಬೇಕು. ಅಸ್ವರ್ಗ್ಯಂ ಅಯಶಸ್ಯಂಚ ಫಲ್ಗೂತ್ ಕೃಚ್ಛ್ರಂ ಸಾರಿ ತಪ್ಪಿಂಟ್ ಆಗಿದೆ. ಕೃಚ್ಛ್ರಮ್ ಏನೋ ಆಗೋಗ್ಬಿಟ್ಟಿದೆ. ಕೃಚ್ಛ್ರಂ ರಾವತ್ ರಾ ಮುಂದೆ ಬರಬಾರ್ದು, ಗೊತ್ತಾಗಿ ಬರಬೇಕು ಚಕಾರಕ್ಕೆ. ಚಾ ಛಾ ರಾ ಭಯಾವಹಂ ಯುಗುಪ್ಸಿತಂಚ ಸರ್ವತ್ರ ಔಪಪತ್ಯಂ ಕುಲ ಸ್ತ್ರೀಯ ಅಸ್ವರ್ಗ್ಯಂ. ಈ ರೀತಿ ಗಂಡ ಇದ್ದಾಗ ಬಿಟ್ಟು ಬಂದಿದ್ದೀರಲ್ಲ, ಇದೇನು ಶಿಕ್ಷೆ ಗೊತ್ತಾ? ಅಸ್ವರ್ಗ್ಯಂ ಸ್ವರ್ಗ ಸಿಗೋದಿಲ್ಲ. ಅಯಶಸ್ಯಂ ಕೀರ್ತಿನೂ ಬರೋದಿಲ್ಲ. ಇವತ್ತು ಕೀರ್ತಿನೂ ಬರೋದಿಲ್ಲ, ಕಾಲ ಹೋಯ್ತು. ಹಿಂದೆ ಒಂದು ಸುಮಾರು 50 ವರ್ಷಗಳ ಹಿಂದೆ ತವ್ರ ಮನೆಗೆ ಬರ್ತಿರಲಿಲ್ಲ ಅಂತ ಏನು ತಿಳ್ಕೊಬೇಡ. ಮಗಳು ತವ್ರ ಮನೆಗೆ ಬಂದಾಗ ಒಂದು 3-4 ದಿವಸ ಜಾಸ್ತಿ ಎದ್ದುಬಿಟ್ರೆ ಹಳ್ಳಿ ಜನ ಶುರು ಮಾಡ್ಬಿಡೋರಾಗ್ಲೇನೆ, ಏನಾಗಿದೆ ಏನಾಗಿದೆ ಯಾಕೆ ಹೋಗ್ತಾ ಇಲ್ಲ ಅಂತೇಳಿ. ಇವತ್ತು ಯಾಕೆ ಹೋಗ್ತಾ ಇರುತ್ತೆ ಕೆಳಗೆ ಬಂದ್ಬಿಟ್ಟಿದೆ, ಇಲ್ಲೇ ಹಾಕಿರುವ ಅಲ್ಲಿ ಯಾಕೆ ಹೋಗ್ತಾ ಇರುತ್ತೆ? ಮತ್ತೆ ಪೂರ್ತಿ ಬದಲಾಗಿರೋ ಕಾಲ ಇದು. ಐಎಸ್ಎಸ್ಎಂ ಅಕೀರ್ತಿಕರ, ಗಂಡನ ಬಿಟ್ಟು ಬಂದಿದ್ದಾಳೆ ಅಂತಲೇ ಅರ್ಥ. ಅಂಥ ಸ್ಥಿತಿಗೆ ಹೋಗ್ಬಿಡ್ತಾ ಇತ್ತು. ಹಳ್ಳಿ ಜನಗಳು ವ್ಯಾಲ್ಯೂ ಗೊತ್ತಿತ್ತು ಅಷ್ಟರ ಮಟ್ಟಿಗೆ. ಅದೇ ಧರ್ಮ ಉಳಿತಿತ್ತು ಅದರಿಂದಾಗಿ. ಆದಷ್ಟು ಬೈತಾ ಜನ ಬೈತಾರ ಅಂದ್ರೆ ಹೋಗ್ತಿದ್ರು, ಜನ ಹೊಗಳ್ತಾರೆ. ಇವತ್ತು ಅಸ್ವರ್ಗ್ಯಂ ಅಯಶಸ್ಯಂಚ ಫಲ್ಗು, ಅದು ಕೀಳೋದು. ಕೃಚ್ಛ್ರಂ ಭಾರಿ ಕಷ್ಟ. ಭಯಾವಹಂ ಭಯಕ್ಕೆ ಕಾರಣ. ಜುಗುಪ್ಸಿತಂಚ ಸರ್ವತ್ರ, ಎಲ್ಲ ಕಡೆ ಅಸಹ್ಯ ಹುಟ್ಟಿಸ್ತಕ್ಕಂಥದ್ದು ಯಾವುದು? ಔಪಪತ್ಯಂ ಕುಲ ಸ್ತ್ರೀಯ, ಗಂಡ ಇದ್ದಾಗ ತ್ಯಾಗ ಮಾಡಿ ಹೋಗೋದು ಮಹಾಪಾಪ ಅದು. ಅದಕ್ಕೆ ನೀವು ಹಾಗೆ ಮಾಡಬೇಡಿ, ಹೋಗಿ ಅಂತ ಹೇಳ್ತಾನೆ ಕೃಷ್ಣ. ಶ್ರವಣಾತ್ ದರ್ಶನಾತ್ ಧ್ಯಾನಾತ್ ಮಯಿ ಭಾವೋ ಅನುಕೀರ್ತನಾತ್ ನ ತಥಾ ಸನ್ನಿಕರ್ಷೇಣ ಪ್ರತಿಯಾತ ತಥೋ ಗೃಹಾತ್. ಇದು ಫೈನಲ್. ಇದು ಎಷ್ಟು ಚೆನ್ನಾಗಿರೋ ಶ್ಲೋಕ ನೋಡಿ. ನನ್ನಲ್ಲಿ ಭಕ್ತಿ ಮಾಡಬೇಕು ಅಂದರೆ ನನ್ನ ಹತ್ರ ಇರಬೇಕಾಗಿಲ್ಲ ಅಂತ ಹೇಳ್ತಾರೆ ಕೃಷ್ಣ. ನನ್ನ ಹತ್ರ ಇರಬೇಕಾಗಿಲ್ಲ, ಶ್ರವಣಾತ್ ನನ್ನ ಬಗ್ಗೆ ಕೇಳಿ. ಅದು ಭಕ್ತಿ. ಅದು ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯ ಆತ್ಮ ನಿವೇದನ. ಮೊದಲನೇ ಭಕ್ತಿ ಶ್ರವಣ. ಆದ್ದರಿಂದ ನನ್ನ ಬಗ್ಗೆ ಕೇಳಿ, ಅದು ಭಕ್ತಿ. ಶ್ರವಣನ ಮತ್ತೆ ಯಾಕೆ ಹೇಳ್ತಾರೆ ಅಂದರೆ ಫಸ್ಟು ಅದು ಬೇಸಿಕ್ಕು, ಎರಡನೇದು ಎಲ್ಲರೂ ಎಲಿಜಿಬಲ್ ಶ್ರವಣಕ್ಕೆ. ಶ್ರವಣಕ್ಕೆ ಎಲ್ಲ ಜಾತಿಯವರು ಎಲಿಜಿಬಲ್. ಆದ್ದರಿಂದ ಫಸ್ಟು ಧ್ಯಾನಾದಿಗಳಿಗೆ ಫಿಲ್ಟರ್ ಆಗ್ತಾ ಬರ್ತಾರೆ. ಅರ್ಥ ಆಯ್ತಾ? ಪ್ರೈಮರಿ ಸ್ಕೂಲಿಗೆ ವಯಸ್ಸಾದರೆ ಸೇರಿಸ್ಬಿಡ್ತಾರೆ, ಇನ್ನೇನು ಬೇಕಾಗಿಲ್ಲ. ಅವ್ನು ಕಲ್ಗೆಲ್ಲಿ ಹೊಡೆಯೋನಾಗದೆ ಹೋದ್ರೆ ಆಯ್ತು ಅಷ್ಟೇ ಹೊರತು ಸೇರಿಸ್ಬಿಡ್ತಾರೆ. ಆದರೆ ಇಂಜಿನಿಯರಿಂಗ್ ಮೆಡಿಕಲ್ ಹಾಗೆಲ್ಲ ಸೇರಿಸೋದು ಏನು ಬೇಕು ಅವರಿಗೆ? ಮೆರಿಟ್ ಗಿರಿಟ್ 100 ನೋಡ್ತಾರೆ, ಇಲ್ಲ ಅದೆಲ್ಲ ನೋಡೋದಿಲ್ಲ. ಆ ಟೈಪ್ ಶ್ರವಣ ಅನ್ನೋದು ಎಲ್ಲರಿಗೂ ಕಂಪಲ್ಸರಿ ಆ್ಯಂಡ್ ವಿಧಿ. ದರ್ಶನ ನಾನು ನೋಡಿದ್ರೆ ಸಾಕು, ನಾನು ಮುಟ್ಟಿ ಇಲ್ಲೇ ಪೂಜೆ ಮಾಡಬೇಕು ಅಂತಿಲ್ಲ. ನೋಡಿ ಕೃಷ್ಣನ ದರ್ಶನ ಮಾಡ್ಕೊಂಡು ನಾವೇ ಮುಟ್ಟಿ ಪೂಜೆ ಮಾಡ್ತೀವಿ ಅಂತ ಹೇಳ್ತೀವ. ಶ್ರೀನಿವಾಸ ದೇವರು ನೋಡಿಬಿಟ್ರೆ ಸಾಕು. ದರ್ಶನಾತ್ ಧ್ಯಾನಾತ್, ಇದ್ದಲ್ಲೇ ಧ್ಯಾನ ಮಾಡಿದರೂ ಆಯಿತು. ಮಯಿ ಭಾವ ಅನುಕೀರ್ತನ್ ಅನ್ನ ಬಗ್ಗೆ ಹೇಳಿದರೂ ಸಾಕು. ಎಷ್ಟು ಚಾಯ್ಸ್ ಇದೆ, ಶ್ರವಣಾತ್, ದರ್ಶನಾತ್, ಧ್ಯಾನಾತ್, ಮಯಿ ಭಾವ ಅನುಕಿ ಭಾವ ಅಂದರೆ ಮನಸ್ಸು, ಮನಸ್ಸಿನಲ್ಲಿ ಹಾಕಿಬಿಟ್ರೆ ಅದು ದೊಡ್ಡ ಪುಣ್ಯ. ನತಥಾ ಸನ್ನಿಕರ್ಷೇಣ, ನನ್ನದು ಕೂತ್ಕೊಂಡು ಏನು ಮಾಡ್ತೀರಿ ಅಂತ ಹೇಳ್ತಾರೆ. ಕೂತಿದ್ದಾನೆ ಮನೆ ಕಡೆ ಯೋಚನೆ ಮಾಡ್ತಿದ್ದಾನೆ, ಮನೆಯಲ್ಲಿ ಕೂತಿದ್ದಾನೆ ದೇವ್ರ ಕಡೆ ಯೋಚನೆ ಮಾಡ್ತಾನೆ, ದೇವ್ರ ಹತ್ರ ಕೂತಿದ್ದಾನೆ ಮನೆ ಕಡೆ ಯೋಚನೆ ಮಾಡ್ತಾನೆ. ಯಾವ ಶ್ರೇಷ್ಠ? ಮನೆಯಲ್ಲಿ ಕೂತು ದೇವ್ರ ಯೋಚನೆ ಮಾಡೋದು ಶ್ರೇಷ್ಠ. ಅದಕ್ಕೊಂದು ತಮಾಷೆ ಕೃಷ್ಣಾಷ್ಟಮಿ ಕಥೆ ಹೇಳ್ತಾರೆ ಪುರಾಣದಲ್ಲೇ. ಅಣ್ಣ ತಮ್ಮ ಇಬ್ಬರು ಇರ್ತಾರೆ, ಇಬ್ಬರು ಕೃಷ್ಣನ ದರ್ಶನಕ್ಕೆ ಅಂತ ಹೋಗಿಬಿಡ್ತಾರೆ. ಅದು ಶ್ರಾವಣ ಮಾಸ ಹೇಳಿ ಕೇಳಿ ಉಚ್ಚಾವಟಿ ಮಳೆ ಸಿಗಬಿಡುತ್ತೆ ದಾರಿಯೊಳಗೆ, ಭಾರಿ ಭಯಂಕರ ಮಳೆ ಬಂದ್ಬಿಡುತ್ತೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಣ್ಣ ತಮ್ಮ ಇಬ್ಬರು ಕೂಡ ಅವ ಏನು ಮಾಡ್ತಾನೆ ತಮ್ಮ ಹಾಗೂ ಮಾಡಿ ಓಡೋಗ್ಬಿಡ್ತಾನೆ ಮುಂದಕ್ಕೆ. ಅಣ್ಣ ಏನು ಮಾಡ್ತಾನೆ, ಒಂದು ಕಡೆ ಓದಲಕ್ಕ ನಿಂತ್ಕೊಂಡ್ಬಿಡ್ತಾನೆ. ಅದು ವೇಷ್ಯಾಗ್ರಹ ಅದು ನಿಂತ್ಕೊಂಡಿತ್ತು, ಆ ವೇಷ್ಯ ಒಳಗೆ ಕರೆದು ಬಿಡ್ತಾನೆ. ಹೋಗ್ತಾ ಹೋಗ್ತಾ ನೋಡ್ತಾನೆ ಅವನು ಅಣ್ಣ ಎಲ್ಲಿಂತ ಅಂತೇಳಿ. ಆಮೇಲೆ ತಮಾಷೆ ಆಗುತ್ತೆ, ಇವನು ಹೊಲ ಕುತ್ಕೊಂಡ್ಬಿಡ್ತಾನೆ, ಅವನು ಅಲ್ಲಿ ಹೋಗ್ಬಿಡ್ತಾನೆ ಕೃಷ್ಣ ದರ್ಶನಕ್ಕೆ ಹೋಗ್ಬಿಡ್ತಾನೆ. ಅವನು ಕೃಷ್ಣ ದರ್ಶನ ಮಾಡೋನು ಏನು ಮಾಡ್ತಿದ್ದಾನೆ, ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟ ವೇಷ್ಯ ಮನೆ ಏನೇನು ಮಾಡ್ತಿದ್ದಾನೆ, ಏನು ಎಷ್ಟು ಸುಖವಾಗಿದ್ದಾನೆ ಅಂತ ಇವನು ಯೋಚನೆ ಮಾಡ್ತಾ ಕೂತ್ಬಿಟ್ಟಿದ್ದಾನೆ ಅಂತ ಹೋಗಿ. ಇವನೇನು ಮಾಡ್ತಿದ್ದಾನೆ, ಅವನು ಎಷ್ಟು ಪುಣ್ಯಾತ್ಮ, ನನಗೆ ಯೋಗನೇ ಇಲ್ಲ, ನಾನು ಕೃಷ್ಣ ದರ್ಶನಕ್ಕೆ ಹೋಗ್ಬೇಕಾಗಿತ್ತು, ಈಗ ಅರ್ಘ್ಯ ಕೊಡ್ತಿದ್ದಾನೆ ಅಂತ ಅದು ಧ್ಯಾನ ಮಾಡಿ ಅವ್ರು ಕೂತ್ಬಿಟ್ಟಿದ್ದಾರೆ. ನೋಡ್ತೇನೆ ಅರ್ಘ್ಯ ಮಾಡ್ತಿದ್ದಾರೆ ಅಂತೇಳಿ. ಮುಂದೆ ಆಯಿತು, ಬೋಧೋಯ್ತು, ಇಬ್ಬರು ಸತ್ರು. ಇವ್ ನರ್ಕಕ್ಕೆ ಹೋದ, ಸ್ವರ್ಗಕ್ಕೆ ಹೋದ. ಯಾರು ನರ್ಕಕ್ಕೆ ಹೋದ್ರು? ದೇವಸ್ಥಾನಕ್ಕೆ ಕೂತವ್ರು ನರ್ಕಕ್ಕೆ ಹೋದ. ಇವನು ಸ್ವರ್ಗಕ್ಕೆ ಹೋಗ್ಬಿಟ್ಟ. ನಮಗೆ ಯಾರ್ತ ಇವ್ರು ಉಲ್ಟ ಬಟ್ಟೆ ನಾ ಹಾಳು ಮಾಡಬೇಕು ಅಂತ ಅರ್ಥ ಅಲ್ಲ. ಅರ್ಥ ಏನು ಅಂದರೆ ಮನಸ್ಸು ಇಂಪಾರ್ಟೆಂಟ್ ಅಂತ ಅರ್ಥ. ಮನೆಯೇವ ಮನುಷ್ಯಾಣ ಕಾರಣ ಬಂಧ ಮೋಕ್ಷ ಯೋಗ. ಎಲ್ಲಿದ್ದೀರಿ ಎಂಬುದು ಎಷ್ಟು ಮುಖ್ಯನೋ, ಹೇಗಿದ್ದೀರಿ ಎಂಬುದು ಅಷ್ಟೇ ಮುಖ್ಯ. ಹಡವರ್ಗಟ್ಟೆ ಗಿರಿಯಮ್ಮನ ಕಥೆಯಲ್ಲಿ ಹೇಳ್ತಾರೆ, ಯಾರು ಹುಡುಕೊಂಡು ಬರ್ತಾನೆ, ನಿಮ್ಮ ಮಾವ ಎಲ್ಲಿದ್ದಾರೆ ಅಂತ ಕೇಳಿ ದೇವ್ರ ಪೂಜೆ ಮಾಡ್ತಾ ಕೂತಿರ್ತಾರೆ ಪಾಪ. ಆ ಚಮ್ಮಾರ ಕೇರಿಗೆ ಹೋಗಿ ಅಂತ ಹೇಳಿಬಿಡ್ತಾರೆ, ಚಮ್ಮಾರ ಕೇರಿಗೆ ಅಂತ. ಮಾವನ ವಾಣಿ ಸಿಟ್ಟು ಬಂದ್ಬಿಡುತ್ತೆ, ಇಲ್ಲೇ ಕೂತಿದ್ದೀನಿ ದೇವನಾಗೆ ಅಲ್ಲಿ ಹೇಳ್ತಿದ್ದೆ ಅಂತ ಕೇಳ್ತಾರೆ. ಹೌದು, ನೀವು ಮಾಡ್ತಿದ್ದೆ ಅದೇ ಕೆಲಸ ತಾನೇ? ದೇವ್ರು ಮಾಡ್ತಾ ಮಾಡ್ತಾ ಆ ಚಪ್ಪಲಿ ರಿಪೇರಿ ಕೊಟ್ಟಿದ್ದಂತ ಅವನು, ಅವ್ನು ಮಾಡಿದ್ದಾನೆ ಯೋಚನೆ ಮಾಡ್ತಾ ಕೂತಿದ್ದಾನೆ, ಅವ್ನು ಮಾಡಿದ್ದಾನೋ ಇಲ್ಲೋ ಮಾಡಿದ್ದಾನೋ ಇಲ್ಲೋ ಅಂತೇಳಿ ಅದಕ್ಕೆ ಚಮ್ಮಾರ ಕೇರಿಗೆ ಹೋಗಿದ್ದಾನೆ ಅಂತ ಹೇಳ್ಬಿಡ್ದ. ಅದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಮ್ಮ ದೇಹ ಎಲ್ಲಿರುತ್ತೋ ಅಲ್ಲಿದ್ದಾಗಲ್ಲ, ನಮ್ಮ ಮನಸ್ಸು ಎಲ್ಲಿರುತ್ತೋ ಅಲ್ಲಿದ್ದಾಗಲೇ. ಸೊ ಮನಸ್ಸು ಎಲ್ಲಿರುತ್ತೋ ಅಲ್ಲಿ ಕೇಳಬೇಕು. ಅದನ್ನೇ ದಾಸರು ಹಸಿವಾಯಿತೆಯಳು ದೇವರ ತೊಡೆ ಎಂಬರು ಮನಮುಟ್ಟಿ ಪೂಜೆಯ ಮಾಡರು. ಮನಸ್ಸಿರಬೇಕು, ಅದನ್ನು ಬಿಟ್ಟು ನೀವು ಯಾಕೆ ಇಲ್ಲಿ ಬಂದಿದ್ದೀರಿ? ಈ ಮಾತು ಅವರಿಗೆಲ್ಲ ಇಡೀ ಜಗತ್ತಿಗೆ ಕೊಟ್ಟ ಮೆಸೇಜ್ ಇದು. ದೇವ್ರ ಬಗ್ಗೆ ಕೇಳೋದು, ನೋಡೋದು, ಧ್ಯಾನ ಮಾಡೋದು, ಇನ್ನೊಬ್ಬರಿಗೂ ಇನ್ನೊಬ್ಬರಿಗೆ ದೇವ್ರ ಮಹಿಮೆ ತಿಳಿಸೋದು ಮಾಡೋದು ಹೆಚ್ಚು ಪುಣ್ಯಕರ. ನತಥಾ ಸನ್ನಿಕರ್ಷೇಣ ಅಂದರೆ ಹತ್ತಿರ ಇರೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಮೆಕ್ಯಾನಿಕಲೇ ಹತ್ತಿರ ಇರಬಾರ್ದು. ಮೆಕ್ಯಾನಿಕಲ್ ಹತ್ತಿರ ಇದ್ರೆ ಇದೇ ಮಾತನ್ನು ವೆಂಕಟೇಶ್ ಕಲ್ಯಾಣದಲ್ಲಿ ಬರುತ್ತೆ. ಶ್ರೇಷ್ಠದೇವರು ವಾಯ್ದೇವರು ಗಲಾಟೆ ಆಗುತ್ತೆ. ಶ್ರೇಷ್ಠದೇವರು ಏನಂತ ಹೇಳ್ತಾರೆ, ನಾನು ಯಾವಾಗಲೂ ದೇವರ ಹತ್ರ ಇರ್ತೇನೆ, ನಾನು ಗ್ರೇಟ್ ಅಂತ ಹೇಳ್ತಾರೆ. ದೇವರ ಹತ್ರ ಯಾವಾಗಲೂ ಇರ್ತೇನೆ, ನಾನು ಗ್ರೇಟು. ವಾಯ್ದೇವರು ಉತ್ತರ ಕೊಡ್ತಾರೆ ಆಗ, ನೋಡು ಹಾಗೆಲ್ಲ ಹತ್ತಿರ ಇದ್ರೆ ಮಾತ್ರಕ್ಕೆ ಗ್ರೇಟ್ ಅಲ್ಲ ಅಂತ ದೃಷ್ಟಾಂತ ಕೊಡ್ತಾರೆ. ರಾಜ ಮುಂದೆ ಏನು ಮಾಡ್ತಾನೆ, ಮೆರವಣಿಗೆ ಹೋಗ್ತಾನೆ. ಬೆಕ್ಕು ಏನು ಮಾಡುತ್ತೆ, ಅರಮನೆಯಲ್ಲೇ ಓಡಾಡ್ತಿರುತ್ತೆ, ರಾಜನ ಕಾಲ್ಕಾಲಲ್ಲೇ ಓಡಾಡ್ತಾ ಇರ್ತದೆ. ಆನೆ ಯಾರು ಹೊರಗೆ ಎಲ್ಲೋ ಕಟ್ಟಿರ್ತಾರೆ, ದೂರ ಕಟ್ಟಿರ್ತಾರೆ. ಮೆರವಣಿಗೆ ಹೋಗಬೇಕಾದ್ರೆ ಬೆಕ್ಕಿನ ಮೇಲೆ ಕೊಡೋದಿಲ್ಲ, ಆನೆ ಮೇಲೆ ಕೊಡೋದು ಅವ್ನು ಗೊತ್ತಾ ಅಂತ ಹೇಳ್ತಾರೆ. ಅಂದರೆ ಆನೆ ದೂರ ಇದ್ದರೂ ಕೂಡ ರಾಜ ಅದನ್ನು ಮೆರವಣಿಗೆ ಅದನ್ನು ಇಷ್ಟಪಡ್ತಾರೆ, ಇದನ್ನು ಇಷ್ಟಪಡೋದಿಲ್ಲ. ಅಂದರೆ ಮೆಕ್ಯಾನಿಕಲ್ ನಿಯರ್ನೆಸ್ ಉಪಯೋಗಕ್ಕೆ ಬರೋದಿಲ್ಲ. ಯಾವುದಿರಬೇಕು, ಸ್ಪಿರಿಚುವಲ್ ನಿಯರ್ನೆಸ್ ಬೇಕು, ಮೆಂಟಲ್ ನಿಯರ್ನೆಸ್ ಬೇಕು. ಅದು ಆ ರೀತಿ ಇರೋದು ಯಾರು, ವಾಯುದೇವರಿದ್ದಾರೆ, ಆ ರೀತಿ ಇವರಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಮುಖ್ಯವಾದ ಅಂಶ. ಇಲ್ಲೊಂದು ಪ್ರಶ್ನೆ ಬರುತ್ತೆ ನಮಗೆ, ಕೃಷ್ಣ ಅರ್ಜುನ ಸಾರಥಿ ಆದ, ಭೀಮನಿಗಾಗಿಲ್ಲ. ಸೊ ಯಾರಿಗೆ ಹತ್ರ ಆದಾಗಾಯ್ತು ಈಗ ಅರ್ಜುನಿಗೆ? ಸೊ ಯಾರು ಗ್ರೇಟು ಅಂತ ಯಾಕೆ ಹೇಳಬಾರ್ದು? ಅದಕ್ಕೆ ಉತ್ತರ, ಅರ್ಜುನನಿಗೆ ಸಾರಥಿ ಆಗಿದ್ರು ಕೂಡ ಅರ್ಜುನನ ಮನಸ್ಸಿನಲ್ಲಿ ಕೃಷ್ಣನಲ್ಲಿ ಅಷ್ಟು ಭಕ್ತಿ ಇಲ್ಲ, ಗೊತ್ತಾಯ್ತಾ? ಆದರೆ ಭೀಮಸೇನದವರು ದೂರ ಇದ್ರು ಕೂಡ ಏನಿದೆ, ಭಕ್ತಿ ಜಾಸ್ತಿ ಇದೆ. ಮತ್ತೆ ಹನುಮದ್ ರೂಪ ಬೇರೆ ಬೇರೆ ಕೂತಿದ್ದಾರೆ, ಇನ್ನು ಹನುಮದ್ ರೂಪದಿಂದ ಮೇಲೆ ಕೂತಿದ್ದಾರೆ, ಭೀಮರು ಅಲ್ಲಿದ್ದಾರೆ. ಅರ್ಜುನ ಒಂದೇ ರೂಪ, ಅದು ಕೂಡ ಮೆಕ್ಯಾನಿಕ್ ಫಿಸಿಕಲಿ ಹತ್ರ ಇದ್ದಾನೆ ಹೊರತು ಮೆಂಟಲಿ ಏನು ಮಾಡ್ತಾನೆ, ಓಡಾಡ್ತಿದ್ದಾನೆ. ನಯೋತ್ಸೆ ಅಂತ ಹೇಳ್ತಾನೆ, ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ. ದೂರ ಆಗಲಿಲ್ಲ, ಕೃಷ್ಣನ ಮಾತು ಮೀರ್ತಾ ಇದ್ದಾನೆ. ಭೀಮಸೇನ ದೂರ ಇದ್ದು ಕೃಷ್ಣ ಮಾತು ನಡೆಸ್ತಿದ್ದಾರೆ. ಸೊ ಯಾರ ಹತ್ರ ಇದ್ದಾಗಾಯ್ತು, ಭೀಮಸೇನ ದೇವ್. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮೆಕ್ಯಾನಿಕಲ್ ನಿಯರ್ನೆಸ್ ಮುಖ್ಯ ಅಲ್ಲ, ಸ್ಪಿರಿಚುವಲ್ ನಿಯರ್ನೆಸ್ ಬೇಕು. ಶ್ರವಣಾತ್, ದರ್ಶನಾತ್, ಧ್ಯಾನಾತ್, ಮೈಭಾವೋ ಅನುಕೀರ್ತನಾತ್, ನ ತಥಾ ಸನ್ನಿಕರ್ಷೇಣ ಪ್ರತಿಯಾತ ತಥೋ ಗೃಹಾನ್. ಅದಕ್ಕೆ ಮನೆಗೆ ಹೋಗಿಬಿಡಿ ಅಂತ ಕೃಷ್ಣ ಸಂದೇಶ ಕೊಡ್ತಾನೆ. ಅವ್ರು ಏನು ಉತ್ತರ ಕೊಡ್ತಾರೆ ನೋಡ್ಬೇಕು. ಗೋಪಿಕಾಸ್ತ್ರಿ ಅದು ನಾಳೆ ಬರ, ನಾಳೆ ಅಂದರೆ ನಾಡಿ. ಇವತ್ತು ಸಾಯಂಕಾಲ ಪ್ರವಚನ ಇರುತ್ತೆ, ಹನುಮ ಜಯಂತಿ ನಿಮಿತ್ತ ಪ್ರವಚನ ಇರುತ್ತೆ. ಮತ್ತೆ ಒಂದು ಪುಸ್ತಕ ಬಿಡುಗಡೆ ಇದೆ, ಅದು ನಮ್ಮ ಪುಸ್ತಕ ಅಲ್ಲ, ಚಿನ್ನಾಯಿ ಅಂತ ಹಿಂದೆ ಪಾಠಕ್ಕೆ ಬರ್ತಿದ್ರು, ತುಂಬ ಜನಕ್ಕೆ ಗೊತ್ತಿದೆ. ಅವರೇ ಒಂದು ಪುಸ್ತಕ ಬರೆದಿದ್ದಾರೆ, ಆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕೂಡ ಇದೆ.